ಎಂಟು ಮುಗಿತಲ್ಲ,
ಎಂಟು ಒಂಬತ್ತಾಗ್ಬೇಕು,
ಎಂಟು ಮುಗಿತು
ಇಲ್ಲ, ಎಂಟು ಹತ್ತು ಮೂವತ್ತಾರ ಮುಗಿತು ನಾನು ಲೆಕ್ಕ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಿಶದ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನ ಸ್ವನಾಮ ಗ್ರಹಣಾದೇವಾಯತ್ತ ಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ಬಂಧಿತಂ ಸ್ವಾಂತಸ್ಥಾನಂತ ಶ್ರೀಯಾಯ ಪೂರ್ಣಜ್ಞಾನಸರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಕರಗುಣಜ್ಞಂ ಸತ್ಪಣೇಕಾದಿವಾಸಂ ಶಮದಮಕರನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ದೋತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಚಕುರುಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಕ್ಷಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ ಬ್ರಹ್ಮಚರ್ಯ ಸುವಿದ್ಯಾಬಾಲಶಾಲಿನಃ ಇಷ್ಟತಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜರಾಜಪದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುಂ ವಂದೇ ಮಂದೋಹಂ ಧೀವಿಶುದ್ಧಯೇ ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಶ್ವತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಮಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮಲಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾರ್ಜಸ್ವಂದ್ವಜಾಧಿಕರಣಶ್ಚಾರ್ಧೇಶ್ವ ವಿಘ್ನಸ್ವರಾಟ್ ಹೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತ್ರಿಯಂ ಸೂರಯಃ ತೇಜೋ ವಾಯುಮೃತಾಮ್ಯಥಾ ವಿನಿಮಯೋ ಯಂತ್ರತಿ ಸರ್ವೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿಜಸ್ವಗತಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಷ್ಟಮ ಸ್ಕಂದ ಭಾಗವತ, ಯಾಕಂದ್ರೆ ಕೃಷ್ಣ ಬರಬೇಕಾಗಿದೆ. ಕೃಷ್ಣ ಬಂದಿರ್ತಾನೆ, ಕೃಷ್ಣ ಬಂದು ಪರಂಧಾಮಕ್ಕೆ ಹೋಗಿ ಆಯ್ತು. ಎಷ್ಟು ಮದುವೆ
ಮಾಡೋದು?
ಸತ್ವರ ಸಮೋ ಗುಣಗಳು, ಮೂರು ಗುಣಗಳು, ಸತ್ವ ರಜಸ್ಸು ತಮಸ್ಸು, ಮೂರು ಗುಣಗಳ ಕೂಟ ಇರುವಂತಹ ಪರ್ವತ ಯಾವುದು? ಶರೀರ. ಈ ಶರೀರದಲ್ಲಿ ಹೃದಯವೇ ಸರೋವರ, ಇದಕ್ಕೆ ಬಂದ ಜೀವನೇ ಗಜೇಂದ್ರ. ಆ ಸರೋವರದಲ್ಲಿ ಜೀವನನ್ನ ಹಿಡಿದಂತ ಮೊಸಳೆಯೇ ಸಂಸಾರ, ಅದರ ಎರಡು ದವಡೆಗಳೇ ಅಹಂಕಾರ ಮಮಕಾರ. ಒದ್ದಾಡುವ ಜೀವ ದೇವರನ್ನ ಪ್ರಾರ್ಥನೆ ಮಾಡಿದರೆ ಬಂದ, ಗರುಡ ವಾಹನನಾಗಿ ಬಂದ. ಗರುಡ ಅಂದ್ರೆ ವೇದಗಳು, ವೇದ ವಾಹನನಾಗಿ ಬಂದ, ವೇದಾರ್ಥವನ್ನ ತಿಳಿಸಿಕೊಡ್ತಾ ಬಂದ. ಅದು ಕೂಡ ಸುದರ್ಶನ ಚಕ್ರದಿಂದ ಮೊಸಳೆಯನ್ನ ಕತ್ತರಿಸ್ತಾನೆ. ಯಾವ ಚಕ್ರ? ಸುದರ್ಶನ ಶಾಸ್ತ್ರ, ದರ್ಶನ ಅಂದ್ರೆ ಶಾಸ್ತ್ರ. ಶಾಸ್ತ್ರ ಚಕ್ರದಿಂದ ಜೀವನಿಗೆ ಹತ್ತಿದ್ದ ಅಹಂಕಾರ ಮಮಕಾರಗಳೆಂಬ ಆ ಸಂಸಾರದ ಮೊಸಳೆಯ ದವಡೆಗಳನ್ನ ಕತ್ತರಿಸಿದಾಗ ಜೀವನಿಗೆ ಮೋಕ್ಷ ಆಗುತ್ತೆ ಸಂಸಾರದಿಂದ ಅಂತ ಇದೆ ಗಜೇಂದ್ರ ಮೋಕ್ಷ ಘಟ್ಟ. ಸರಿ, ಜೀವನೊಳಗೆ ನಿಂತ ದೇವತೆಗಳು, ಜೀವನೊಳಗೆ ನಿಂತ ದೈತ್ಯರು, ಮಧ್ಯ ಭಗವಂತ, ಎಲ್ಲರೂ ಸೇರಿ ಮಥನ ಮಾಡುತ್ತಾ ಇದ್ದಾರೆ. ಸಮುದ್ರ ಮಥನ ಮಾಡುತ್ತಾ ಇದ್ದಾರೆ ಅಲ್ವಾ? ಈ ಸಂಸಾರ ಸಮುದ್ರ ಮಥನ ಮಾಡುತ್ತಾ ಇದ್ದಾರೆ. ಒಂದು ಸಲ ಅವರು ಸೆಳೀತಾರೆ, ಒಂದ್ಸಲ ಇವರು ಸೆಳೀತಾರೆ. ಯಾವತ್ತು ಮಂದರ ಧೀಮಂದರ ಮಹೀಭೃತ, ಒಳ್ಳೆ ಬುದ್ಧಿ ಎಂಬ ಮಂದರ. ಈ ಮಂದರ ಪರ್ವತಕ್ಕೆ ಹಾಗೆ ದೈತ್ಯರು ಸೆಳೀತಾರೆ, ಹೀಗೆ ದೇವತೆಗಳು ಸೆಳೀತಾ ಇದ್ದಾರೆ. ಹೀಗೆ ಕಡೆದಾಗ ಬಂದಂಥದ್ದೇ ಅಮೃತ. ಯಾವುದು? ಶುದ್ಧವಾದ ಶಾಸ್ತ್ರಾಮೃತ, ಶುದ್ಧವಾದ ಶಾಸ್ತ್ರಾಮೃತ ಹೇಳ್ತಾರೆ. ನಡೆಯುವಂತಹ ಮಥನ ಘಟ್ಟ, ಸಮುದ್ರ ಮಥನ ಘಟ್ಟ, ಅದರಲ್ಲಿ ದೇವತೆಗಳು ದೈತ್ಯರು, ವಿಶೇಷವಾದ ಬುದ್ಧಿಯೇ ಮಂಥರ ಪರ್ವತ, ಹೃದಯವೇ ಸಮುದ್ರ. ಹೃದಯವೇ ಸಮುದ್ರ. ಅಲ್ಲಿ ಈ ಬುದ್ಧಿ ಎಂಬ ಮಂಥರ ಪರ್ವತವನ್ನಿಟ್ಟು ವಿಶೇಷವಾಗಿ ನಮ್ಮ ಆಲೋಚನೆಗಳು ದೇವರ ಕುರಿತಾದ ಆಲೋಚನೆಗಳನ್ನು ಕುಡಿದು ಕಡೆದಾಗ ಭಗವಂತ ಒಳ್ಳೆ ವಿಶೇಷವಾದ ಅಮೃತ ಕೊಟ್ಟ. ಏನು? ಹರಿಯೇ ಸರ್ವೋತ್ತಮ, ಹರಿಯೇ ಸ್ವತಂತ್ರ ಎಂಬ ಅಮೃತ ಬಂತು. ಅದನ್ನ ಕುಡಿದಿರುವಂತಹ ದೇವತೆಗಳು ನಮಗೂ ಕೊಟ್ಟು ಅನುಗ್ರಹ ಮಾಡುತ್ತಾರೆ. ದೈತ್ಯರಿಗೆ ದೇವ ವಂಚನೆ ಮಾಡುತ್ತಾನೆ ಆ ಅಮೃತ ಕೊಡದೆ. ಇದೇ ಸಮುದ್ರ ಮಥನಘಟ್ಟ ಅಂದು ಅಲ್ಲೂ ದೇವತೆಗಳು ಕೇಳಿಕೊಂಡ್ರು, ಸ್ವಾಮಿ ನಮಗೆ ದೈತ್ಯರಿಂದ ತಾಕ ಜಾಸ್ತಿ ಆಗ್ತಾ ಇದೆ. ಹೌದಾ? ಸರಿ, ಹಾಗಾದರೆ ನೀವು ಅಮೃತ ಪ್ರಾಶನ ಮಾಡಿ ನಿಮಗೆ ಮೃತ್ಯುರಹಿತ ಅಂದ್ರೆ ಮೃತ್ಯುರಾಹಿತ್ಯ ಬರುತ್ತೆ. ಅಲ್ಲಾಗೆ ದೇವತೆಗಳೆಲ್ಲ ಅಂದ್ರು ನಮ್ಮೊಬ್ಬರಿಗೆ ಆಗುತ್ತಾ? ದೈತ್ಯರು ಬರಲಿ, ಸಂಧಿ ನಾ ಮಾಡಿಸ್ತೇನೆ ಸ್ವಾಮಿ, ನಿಂತ ವಿಶೇಷವಾದ ಸಂಧಿಯನ್ನ ಆಗುವಂತೆ ಮಾಡಿದ. ದೇವ ದೈತ್ಯರು ಸೇರಿಕೊಂಡ್ರು. ಮಂಥರ ಪರ್ವತವನ್ನ ತರಲಿಕ್ಕೆ ನೋಡಿದರೆ ಮಂಥರ ಪರ್ವತ ಬಹಳ ಭಾರ ಇತ್ತು. ಅದಕ್ಕೆ ಸ್ವಾಮಿ ಹಸ್ತೇನ ಏಕೇನ ಲೀಲೆಯ ಒಂದೇ ಕೈಯಿಂದ ಎತ್ತಿ ಗರುಡನ ಮೇಲಿಟ್ಟು ವಿಶೇಷವಾಗಿ ಪರ್ವತವನ್ನ ತಂದು ಸಮುದ್ರದಲ್ಲಿ ಇಟ್ಟಾಗ ಅದು ಮುಳುಗಿ ಹೋಗ್ತಾ ಇದ್ದರೆ ಪುನಃ ಬೇಡಿಕೊಂಡಾಗ ಕೂರ್ಮ ರೂಪಿಯಾಗಿ ತಾನೇ ಹಿಡಿದು ನಿಂತ. ಇಲ್ಲೆಲ್ಲ ಕಡೆ ಕೂಡ ನಮ್ಮ ಪ್ರವೃತ್ತಿ ಕಷ್ಟ ಬಂತು ದೇವರನ್ನ ಕೇಳಿಕೊಂಡು ಇಷ್ಟಾದರೆ ಸಾಕು, ಮುಂದೆ ನಾನೇ ಇದ್ದೇನೆ, ಮತ್ತು ಕಷ್ಟ ಮತ್ತು ಬಾ ಮತ್ತು ಕಷ್ಟ ಮತ್ತು ಬಾ ಈ ಪ್ರವೃತ್ತಿಯನ್ನೇ ತೋರ್ತಾ ಇದ್ದಾರೆ. ಪರ್ವತ ತಂದಿಟ್ಟರೆ ಸಾಕಪ್ಪ ನಾವು ಕಡಿತೇವೆ. ಹೌದಾ? ಸರಿ, ಪರ್ವತ ತಂದಿಟ್ಟ ಬಿಟ್ಟು ಕೂಡಲೇ ಮುಳುಗ್ತಾ ಇತ್ತು, ಹಿಡಿಲಿಕ್ಕೆ ಯಾರು ಗೊತ್ತಿಲ್ಲ. ಆದ್ದರಿಂದ ಸ್ವಾಮಿ ನೀನೇ ಹಿಡಿಬೇಕು. ಹಿಡಿಬೇಕಾ? ಸರಿ, ಹಿಡಿದ. ಹಿಡಿದ ಕೂಡಲೇ ಕಡಿಲಿಕ್ಕೆ ಶುರು ಮಾಡಿದರೆ ಹೇಳ್ತಾರೆ ಭರ್ಜಿತ ಬೀಜವತ್ತು ಕುಡದ ಬೀಜದಂತೆ ಹಾರತಾ ಇತ್ತಂತೆ ಆ ಬೆಟ್ಟ. ಇವರು ಕಡಿಯೋ ಕಡತಕ್ಕ ಅವಾಗೆ ಆ ಬೆಟ್ಟವನ್ನು ಮೇಲಿಂದ ಹಿಡಿಯೋದು ಯಾರು? ತಾನೇ ಅಜಿತನಾಮಕನಾಗಿ ಬಂದ, ಮೇಲಿಂದ ಹಿಡಿದಿದ್ದ. ನಂತರ ಸ್ವಲ್ಪ ಹೊತ್ತು ಪಡೆದ ಕೂಡಲೇ ವಾಸುಕಿ ಪರ್ವತ ಈ ದೇವ ದೈತ್ಯರು ಎಲ್ಲರೂ ಕೂಡ ಸುಸ್ತಾಗ್ತಾ ಇದ್ದಾರೆ. ಎಲ್ಲರಲ್ಲೂ ಒಂದೊಂದು ರೂಪ ಇಟ್ಟ, ತಾನೇ ಕಡದ, ಅವರಿಗೆ ಹೆಸರು ಕೊಟ್ಟ. ಇವರು ಕಡದರು ಅಂತ ಕೊಟ್ಟ. ಸಮುದ್ರ ಮಥನ ಯಾರು ಮಾಡಿದ್ದು? ದೇವ. ಬಂದದ್ದೇನು? ಯಾರಿಗೂ ಸಿಗದಂತಹ ವಸ್ತು. ಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ, ದೇವರ ಕೊರಳಲ್ಲಿ ಮಾಲೆಯನ್ನು ಹಾಕ್ತಾ ಇದ್ದಾಳೆ. ಎಂದೆಂದು ಬಾಡದ ಅರವಿಂದ ಮಾಲೆಯನ್ನ ದೇವರ ಕೊರಳಲ್ಲಿ ಹಾಕಿದ್ದಾಳೆ. ನಂತರ ಅಮೃತ ಬಂತು. ಅಮೃತ ಬಂದ ಕೂಡಲೇ ಧನ್ವಂತರಿ ಮೂರ್ತಿಯ ಕೈಯಿಂದ ದೈತ್ಯರು ಕದ್ದುಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಅವರಿಗೆ ಕದಲಿಕ್ಕೆ ಆಗಲ್ಲ, ದೇವನ ಬಿಟ್ಟುಕೊಟ್ಟ. ವಿಶೇಷವಾಗಿ ಅಮೃತವನ್ನ ಬಿಟ್ಟುಕೊಟ್ಟಾಗ ದೈತ್ಯರೆಲ್ಲರೂ ಕೂಡ ತೆಗೆದುಕೊಂಡು ಹೋಗಿ ಯಾರಿಗೂ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಯಾರಿಗೂ ಕುಡಿಲಿಕ್ಕಾಗಿಲ್ಲ. ಕುಡಿಲಿಕ್ಕಾಗದೇ ಇರುವಾಗ ಯಾಕಾಗಿಲ್ಲ ಅಂದ್ರೆ ನಾ ಮೊದಲು ಕುಡಿಬೇಕು ನಾ ಮೊದಲು ಕುಡಿಬೇಕು ಅಂದಿತ್ತಲ್ಲರಿಗೆ. ಆಗ ಬಂದ ಸ್ವಾಮಿ ಮೋಹಿನಿ ರೂಪ ಧಾರಣೆ ಮಾಡಿಕೊಂಡು ಲಕ್ಷ್ಮೀ ದೇವಿ ಮೊದಲಾದವರು ನೋಡಿದ್ರಂತೆ, ಸ್ತ್ರೀ ರೂಪ ಅಂದ್ರೆ ಹೇಗಿರಬೇಕು ಅಂತ ಅವರು ಅಂದುಕೊಂಡ್ರಂತೆ. ಸೀರೆ ನಿರಿಗೆ ಸರಿ ಮಾಡಿಕೊಂಡ್ರಂತೆ. ದೇವರು ಹುಟ್ಟದ್ದು ನೋಡಿ ಅಷ್ಟು ಚೆನ್ನಾಗಿ ಉಡ್ತಾನಂತೆ. ನೋಡ್ಬೇಕು, ನೋಡ್ಬೇಕು ಅನ್ಭಾವ. ನಮ್ಮವರು ಉಳಿಸಿರ್ತಾರೆ ಕೃಷ್ಣನಿಗೆ, ಎಲ್ಲ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಶ್ರೀನಿವಾಸನಿಗೂ ಅಲಂಕಾರ ಮಾಡ್ತಾರೆ. ಆ ರೀತಿಯಲ್ಲಿ ಬಂದ ದೈತ್ಯರು ಅಂದುಕೊಂಡಂತೆ ಅಮೃತ ಮಥನ ಸಾರ್ಥಕ ಆಯ್ತು ಅಂತ. ಯಾಕೆ ಅಂದ್ರೆ ಅಮೃತದ ನೆಪದಿಂದ ಈಕೆ ಕಾಣಿಸಿದ್ದಲ್ಲ, ಈಕೆ ಕಾಣಿಸಿದ್ದೆ ಸಾರ್ಥಕ ಅಂದುಕೊಂಡ್ರು. ಈಕೆ ಮಠ ಹೊಂದಿದ್ದೆ ಸಾಕು, ಅಮೃತ ಬೇಡ ಅಂತ ಮನಸ್ಸು ಬಂತವರಿಗೆ. ದೇವ ಅಂದುಕೊಂಡ, ನಿಮ್ಮ ಮನಸ್ಸಿಗೆ ಏನು ಬಂತೋ ಅದು ಸಾರ್ಥಕ ಮಾಡ್ತೇನೆ ಅಂದ. ನಾನು ಯಾರ್ಯಾರ ಮನಸ್ಸಿಗೆ ಏನು ಬರುತ್ತೋ ಅದು ಸಾರ್ಥಕ ಮಾಡುವವ. ಇವರಿಗೆ ಅಮೃತ ಬೇಕು ಅದು ಕೊಡ್ತೇನೆ, ನಿಮ್ಗೆ ನೋಟ ಬೇಕಲ್ಲ ಅದೇ ಕೊಡ್ತೇನೆ ಅಂತ ಮೋಹದ ನೋಟ ಕೊಟ್ಟ. ಇತ್ತ ಇವರಿಗೆ ಅಮೃತ ಹಂಚಿದ, ಮಧ್ಯೆ ರಾಹುವಲ್ಲಿ ತಾನೇ ನಿಂತುಕೊಂಡು ಪ್ರೇರಣೆ ಮಾಡಿದ, ಕರೆಸಿದ, ಒಳಗೆ ಹೋಗೋದ್ರೊಳಗೆ ತಲೆ ಕತ್ತರಿಸಿದ. ಅಯೋಗ್ಯರಾದವರಿಗೆ ಸಚ್ಚಾಸ್ತ್ರಾಮೃತ ಬಂದರೂ ಅನುಷ್ಠಾನಕ್ಕೆ ಕೊಡಲ್ಲ ಅಂತ ಅದನ್ನ ಕತ್ತರಿಸುವಂತೆ ಕೊಟ್ಟ. ನಂತರ ವಿಶೇಷವಾಗಿ ತಾನೇ ದರ್ಶನ ಕೊಟ್ಟ ಕೂಡಲೇ ಎಲ್ಲ ದೈತ್ಯರಿಗೆ ಅರ್ಥ ಆಯಿತು. ಓಹೋ, ಹರಿಯೇ ಮೋಸ ಮಾಡಿದ ಅಂತ. ಆಗ ದೇವತೆಗಳಿಗೆ ಇನ್ನೇನು ನಾವು ಅಮೃತ ಕುಡಿದವಲ್ಲ ಅಂತ ಸಂತೋಷ. ದೇವ ಪಕ್ಕಕ್ಕೆ ಸರದ, ದೈತ್ಯರು ಮಾಯಾ ಪ್ರಯೋಗ ಮಾಡಿದ್ರು, ಅಮೃತ ಕುಡಿದಿದ್ರು ಕಂಗಾಲಾದ್ರು ದೇವತೆಗಳು, ಸ್ವಾಮಿ ಅಂತ ಮತ್ತ ಹೋಗಿದ್ರು. ಆಗ ದೇವ ಮತ್ತ ಬಂದ, ಚಕ್ರದಿಂದ ನೋಡಿ ಇಷ್ಟು ಸಲ ಮರೀತಾ ಬರೀತಾ ಇದ್ರು ನೋಡ್ರಿ ನೀವೆಲ್ಲ ಎಂಥ ಪ್ರವೃತ್ತಿ ನಿಮ್ದು, ಕೆಲಸ ಆದ ಕೂಡ ನನ್ನ ಮರಿತೀರಾ, ನಾ ಮರಲ್ಲ ಅಂತ ನಿಲ್ಲಿಲ್ಲ ಸ್ವಾಮಿ. ಎಷ್ಟು ಸಲ ಮರುತ್ರು ಬಂದೆ 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 ಅಂತ ಬರ್ತಾನೆ ಇದ್ದಾನೆ. ಸರಿ, ನಂತರ ಬಂದು ಆ ದೈತ್ಯ ಮಾಯಿಯನ್ನ ತೆಗೆದುಬಿಟ್ಟ ಚಕ್ರದಿಂದ ದೇವತೆಗಳು ದೈತ್ಯರ ಮೇಲೆ ಗೆಲ್ಲತ್ತಾ ಇದ್ದಾರೆ. ಇಂದ್ರದೇವರ ವಜ್ರಾಯುಧದ ಹೊಡೆತಕ್ಕೆ ಪರಿಮಹಾರಾಜ ಬಿದ್ದು ಬಿಡ್ತಾ ಇದ್ದಾನೆ. ಆತನಿಗೆ ಪ್ರಾಣದಾನ ಮಾಡಿದವರು ಶುಕ್ರಾಚಾರ್ಯರು ಮೃತ ಸಂಜೀವನ ವಿದ್ಯೆಯಿಂದ ಬದುಕಿಸಿದಾಗ ತನ್ನ ಬದುಕಿಸಿದವರಿಗೆ ಬದುಕನ್ನೇ ಕೊಟ್ಟ, ಪ್ರಾಣವನ್ನೇ ಕೊಟ್ಟ ರಾಜ. ಗುರುಗಳಿಗೆ ಸರ್ವಸಮರ್ಪಣೆ ಮಾಡಿಕೊಂಡ, ಗುರು ಅನುಗ್ರಹ ಆಯಿತು, ಅದಕ್ಕೆ ವಿಶ್ವಯುದ್ಧಯಾಗವನ್ನ ಮಾಡಿಸಿ ಕವಚವನ್ನ ಬಾಣಗಳನ್ನ ತುಣೀರವನ್ನ ವಿಶೇಷವಾಗಿರತಕ್ಕಂತಹ ಧನುಸ್ಸನ್ನ ಎಲ್ಲವನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಸ್ವರ್ಗದ ಮುಂಭಾಗಲಲ್ಲಿ ಬಂದು ಧ್ವನಿಯನ್ನ ಮಾಡತಕ್ಕಂಥ ಬಲಿಮಹಾರಾಜನ ಶಂಖ ಧ್ವನಿಯನ್ನ ಕೇಳಿ ಬೃಹಸ್ಪತಿ ಆಚಾರ್ಯರು ಅಂತ ಇದ್ದಾರಂತೆ, ನೋಡಿ ಇಂದ್ರ ಆ ಶಂಖ ಧ್ವನಿಯಲ್ಲೇ ಭಗವತ್ ಸನ್ನಿಧಾನ ಇದೆ, ಗುರುಗಳ ಅನುಗ್ರಹ ಕಾಣತಾ ಇದೆ, ನಿನಗೆ ಈಗ ವಿಜಯ ಇಲ್ಲ, ಹೊರಟು ಹೋಗು ಅಂದಾಗ ಯುದ್ಧ ಇಲ್ಲದೇನೆ ವಿಜಯ ಲಕ್ಷ್ಮಿ ಬಂತು ಬಲಿಮಹಾರಾಜರಿಗೆ. ಯಾಕೆ? ಗುರು ಕರುಣೆಯಿಂದ ಅಂದ್ರು. ಇಲ್ಲೆಲ್ಲ ಅಷ್ಟಮ ಸ್ಕಂದ ಭಾಗವತ ಎಲ್ಲಾ ಕಡೆ ಬಂದದ್ದು ಗುರುಕರುಣೆ. ಗುರುಕರುಣೆ ಇತ್ತ ಒಳ್ಳೇದು, ಇಲ್ಲ ಹಾಳಾಗುತ್ತೆ, ಇಷ್ಟೇ ಹೇಳ್ತಾ ಬಂದು. ಸರಿ, ನಂತರ ಬಲಿಮಹಾರಾಜರ ಸ್ವರ್ಗ ಮೇಲೆ ಆಕ್ರಮಣ ಆದಕೊಳ್ಳೇ ಅದಿತಿ ದೇವಿ ಪಯೋರಥವನ್ನು ಶುರು ಮಾಡ್ತಾ ಇದ್ದಾಳೆ. ಆಕೆಯ ಪಯೋರಥಕ್ಕೆ ಮೆಚ್ಚಿ ಸ್ವಾಮಿಯೇ ತಾನು ಒಟ್ಟವಾಗಿ ಬಂದ, ಉಪನಯನ ಮಾಡಿಸಿಕೊಂಡ, ಏನೋ ಬೇಡದ ಸ್ವಾಮಿ ಎಲ್ಲರಿಂದ ಬೇಡಿಸಿಕೊಂಡ, ಎಲ್ಲ ವಿಶೇಷವಾಗಿ ತಗೊಂಡ, ಕಮಂಡಲು, ಛತ್ರ, ಪಾದುಕ, ದಂಡ, ಅಜಿನ ಮತ್ತು ವಿಶೇಷವಾದಂತಹ ಕೌಪೀನ ಸೂತ್ರಗಳನ್ನ ಎಲ್ಲವನ್ನ ತಗೊಂಡ. ಯಜ್ಞವಾಟಕ್ಕೆ ನಡೆದ ಬಳಿಯ ಯಜ್ಞವಾಟಕ್ಕೆ ಈತನ ತೇಜಸ್ಸನ್ನು ನೋಡಿದ ಕೂಡಲೇ ಎಲ್ಲರೂ ಸಂತೋಷಪಟ್ಟಂತೆ. ಓಹೋ, ಇಂಥ ಒಟ್ಟು ಬರಬೇಕಯ್ಯ ಯಜ್ಞಕ್ಕೆ ಅಂದುಕೊಂಡು. ಅಷ್ಟೇ ಅಲ್ಲ, ಭಗವಂತ ಹೇಗಿದ್ದ ಎಂಬುದನ್ನ ವಾಜರಾಜ ವರ್ಣನೆ ಮಾಡುತ್ತಾರೆ. ವಾಮನ ಬಹು ಸುಂದರ ಅಂತ, ಬಹಳ ಚಿಕ್ಕ ಹುಡುಗ, ತುಂಬಾ ಚೆನ್ನಾಗಿದ್ದಾನೆ, ಮುದ್ದಾಗಿದ್ದಾನೆ. ಅಷ್ಟೇ ಅಲ್ಲ, ವಾಜರಾಜರು ತುಂಬಾ ಹೇಳ್ತಾರೆ, ಧ್ಯಾನಾರ್ಹ ವಾಮನತನು. ಎಲ್ಲಾ ಮೂರ್ತಿಗಳಲ್ಲಿ ಈ ಮೂರ್ತಿ ಬಹಳ ಸಿಂಪಲ್. ಯಾಕೆಂದ್ರೆ ಒಂದ್ ಚಿಕ್ಕ ಮಗು, ಒಂದಿಷ್ಟು ಕೌಪೀನ, ಒಂದಿಷ್ಟು ಯಜ್ಞೋಪವೀತ, ಒಂದು ಪಾದಕ್ಕೆ ಮೇಲೆ ಛತ್ರ, ಕಮಂಡರು, ಅಷ್ಟೇ ಮುಗಿದು. ಧ್ಯಾನಕ್ಕೆ ಸುಲಭ. ಅದು ಶ್ರೀನಿವಾಸನ ಇಟ್ಟುಕೊಂಡ್ರೆ ಇಹಾರ ಆಹಾರ ಇಹಾರ ಎಲ್ಲ ಬರಬೇಕು, ಇದು ಯಾವ ಆಹಾರ ಇಲ್ಲ, ಪ್ರಶಾಂತವಾಗಿ ಬಂದಿದ್ದಾನೆ. ಧ್ಯಾನ ಮಾಡ್ಲಿಕ್ಕೆ ಬಹಳ ಸುಲಭ, ಧ್ಯಾನಾರ್ಹ ಅಂದ್ರು. ಅಂತ ವಾಮನ ಬಂದ, ಮೂರು ಪಾದ ಭೂಮಿ ಕೇಳುತ್ತಾ ಇದ್ದಾನೆ. ಬಲಿಮಹಾರಾಜ ಕೇಳ್ತಾನೆ, ಅನ್ನಂತ ರಾಜನ ಹತ್ರ ಬಂದು ಕೇಳೋದಿದೇನಾ, ಏನು ಬೇಕಾದ್ರೂ ಕೊಡು, ಒಂದು ದೀಪ ಕೊಡ್ಲ, ಸಪ್ತ ದೀಪಾಧಿಪತಿ ನಾನು, ಒಂದು ದೀಪ ಕೊಡ್ಲ, ಏನ್ ಏನ್ ಬೇಡ್ತೀಯ ವಿಶೇಷವಾದನ್ನೆಲ್ಲ ಕೊಡ್ಲ. ಅದರಿಂದ ವಾಮನ, ನೀನು ಏನು ಕೊಟ್ಟರು ಕೂಡ ನನಗೆ ಆಸೆ ಬಂದರೆ ಅಸಂತುಷ್ಟೋ ದ್ವಿಜೋ ನಷ್ಟ, ಸಂತೋಷವಿಲ್ಲದ ಬ್ರಾಹ್ಮಣ ನಷ್ಟನಾಗ್ತಾನೆ, ತೃಪ್ತಿ ಇಲ್ಲದವ ಹಾಳಾಗಿ ಹೋಗ್ತಾನೆ, ಒಂದು ಬ್ರಾಹ್ಮಣ್ಯ ಹೋಗ್ಬಿಡುತ್ತೆ. ಆದ್ದರಿಂದ ನನಗೆ ಮೂರು ಪಾದ ಭೂಮಿ ಸಾಕಯ್ಯ, ನನಗೆ ಸಂಧ್ಯಾವಂದನೆ ಮಾಡಿಕೊಳ್ಳಿ ಎಷ್ಟು ಬೇಕು ಅಷ್ಟು ಸಾಕು, ನೀನು ಇಲ್ಲದಿದ್ರೆ ಒಂದು ದ್ವೀಪ ಕೊಟ್ಟರು ಕೂಡ ಇನ್ನೊಂದು ದ್ವೀಪ ಬೇಕು ಅಂತ ತಲೆ ಬರುತ್ತೆ, ಇಷ್ಟು ಬಂದರೆ ಮತ್ತಷ್ಟರ ಆಸೆಯಿಂದ ಬರುತ್ತೆ. ಅದು ನಮ್ಮಲ್ಲಿ ಸಿದ್ಧ, ಸ್ವಲ್ಪ ಸ್ವೀಕರ ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಅಂತ ಬಯಸ್ತಾನೆ ಇರ್ತೇವೆ, ಅದು ಬರಬಾರದು ಅಂತ ಹೇಳ್ತಾ ಇದ್ದಾನೆ. ಸರಿ, ಬಲಿಮಹಾರಾಜ ಸಿದ್ಧನಾದ. ಆಗ ಅಡ್ಡಿ ಬಿದ್ದವರೇ ಶುಕ್ರಾಚಾರ್ಯರು, ಅಡ್ಡಿ ಮಾಡಿದ್ರು, ದಾನ ಮಾಡಿದ್ರು, ಯಾರು ಬಲಿಮಹಾರಾಜ ಅಡ್ಡಿ ಬಂದರೂ ಕೂಡ ಅಂದ್ರು. ಆದರೆ ಇಲ್ಲಿ ನೋಡಬೇಕಾಗಿದ್ದು ಶುಕ್ರಾಚಾರ್ಯರ ಚರ್ಯ. ಶುಕ್ರಾಚಾರ್ಯರು ಮಹಾಜ್ಞಾನಿಗಳು, ಭಗವದ್ಭಕ್ತರು ಎಂಬುದು ನಾವು ಗಮನಿಸಬೇಕು. ಹರಿವಂಶದಲ್ಲಿ ಪ್ರತಿಯೊಂದು ಕಡೆ ಅನೇಕ ಭಗವದ್ಭಕ್ತರ ಬಗ್ಗೆ ಅವರು ಉದ್ಗಾರ ತೆಗೆಯೋದು ನೋಡಿದಾಗ ಅವರು ಪರಮ ಭಗವದ್ಭಕ್ತರು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಮಹಾಜ್ಞಾನಿಗಳವರು. ಅಂಥವರು ತನ್ನ ಶಿಷ್ಯ ದೇವರಿಗೆ ದಾನ ಕೊಡಲಿಕ್ಕೆ ಹೋದಾಗ ಅಡ್ಡಿ ಬೀಳುತ್ತಾರ, ಇಲ್ಲಿ ನೋಡಬೇಕಾದಂತ ವಿಚಾರ. ಅಲ್ಲಿ ಹೇಳುತ್ತಾರೆ, ಬಲಿಮಹಾರಾಜ ದಾನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ದೇವರಿಗೆ ದಾನ ಕೊಡ್ಲಿಕ್ಕೆ ಹೋಗ್ತಾನೆ, ಆದರೆ ದೇವರು ಅಂತ ಗೊತ್ತಿಲ್ಲದೆ ದಾನ ಕೊಡ್ಲಿಕ್ಕೆ ಅಲ್ವಾ. ಆಚಾರದಲ್ಲಿ ದೇವರಿಗೆ ದಾನ ಕೊಡಬೇಕು. ಅದು ಗೊತ್ತಿಲ್ಲದೆ ವಿರಾಟ ರೂಪ ಚಿಂತನೆ ಮಾಡದೆ, ಒಳಗೆ ದೇವತೆಗಳ ಚಿಂತನೆ ಮಾಡದೆ, ಎಷ್ಟು ಜನ ಇದ್ದಾರೆ ಅಂತ ಚಿಂತನೆ ಮಾಡದೆ ಬರೀ ಆಚಾರ್ಯರಿಗೆ ದಾನ ಕೊಟ್ರೆ ಅಷ್ಟಕ್ಕಷ್ಟೇ. ಅದೇ ಒಳಗಿರತಕ್ಕಂತಹ 72,000 ನಾಡಿ ದೇವತೆಗಳು, 14 ಲೋಕ, ವಿರಾಟ್ ರೂಪ ಎಲ್ಲ ಚಿಂತನೆ ಮಾಡಿ ಒಂದು ತೊಟ್ಟು ಕೈಯಲ್ಲಿ ಇಟ್ಟರು ಅದಂತ ಆಗಿಬಿಡುತ್ತೆ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ದೇವರಿಗೆ ದಾನ ಮಾಡ್ತಿದ್ದಾನೆ, ದೇವರ ಚಿಂತನೆ ಇಲ್ಲದೆ ದಾನ ಮಾಡ್ತಾ ಇದ್ದಾನೆ. ದೇವರು ಅಂತ ಎಚ್ಚರ ಇಲ್ಲ, ಅದು ಕೊಡೋಣ ಅಂತ ಕೊಟ್ರು. ಬಲಿ ಯಾರು ಗೊತ್ತಾ? ಶ್ರೀಹರಿ ಅಂತ. ಆಗ ಬಲಿ ಮಹಾರಾಜ ಅಂದ, ನನಗ್ ಗೊತ್ತು, ವಿಶೇಷ ಆಯಿತು, ನನಗ್ ಗೊತ್ತು ಈ ಮಹಾನುಭಾವ ಇಡೀ ಜಗತ್ತನ್ನೇ ತನ್ನ ಕೈಯಿಂದ ದಾನ ಕೊಡತಕ್ಕಂಥವ, ಜಗತ್ತಿಗೆ ದಾನ ಕೊಡತಕ್ಕಂಥವ, ಕೊಡಗೈಯ ದಾನಿ ಅಂತ ಕೈ ನನ್ನ ಕೈ ಕೆಳಗೆ ಚಾಚಿದರೆ ಅದಕ್ಕಿಂತ ಭಾಗ್ಯ ಏನಿದೆ, ನಾನು ಕೊಡ್ತೇನೆ ಅಂತ. ಗುರುಗಳು ಸಂತೋಷ ಆಯಿತು. ಆದರೆ ಈ ಸಂಪತ್ತು ಅಂಟಿಕೊಂಡಿದ್ರೆ ಎಲ್ಲಿ ಮತ್ತು ಇದರ ಮೇಲೆ ವ್ಯಾಮೋಹದಿಂದ ಕೊಡಲ್ಲ ಅಂತಾನೇನು ಅಂತ ಶಾಪ ಕೊಟ್ಟು ಈ ಸಂಪತ್ತು ಹಾಳಾಗ್ಲಿ ಅಂತ. ಅವಾಗ ಏನಾಯ್ತು, ಸಂಪತ್ತು ಇದರಿಂದ ಬಿಡುಗಡೆ ಆಯಿತು, ಸಂಪತ್ತಿನ ಮೇಲೆ ವ್ಯಾಮೋಹ ಬಿಡುಗಡೆ ಆಯಿತು. ಆಗ ಮತ್ತು ದಾನ ಕೊಡ್ಲಿಕ್ಕೆ ಹೋದಾಗ ಶುಕ್ರಾಚಾರ್ಯರಿಗೆ ಚೂರು ಮತ್ತು ಮೋಹ ಬಂತಂತೆ. ಅಯ್ಯೋ ಎಲ್ಲಾ ಕೊಟ್ಟು ಬಿಡ್ತಾ ಇದ್ದಾನೆ, ಚೂರು ಇಟ್ಕೊಂಡು ಚೆನ್ನಾಗಿರುತ್ತೆ ಏನೋ ಅಂತ ಅಡ್ಡಿ ಮಾಡ್ಲಿಕ್ಕೆ ಹೋದ್ರೆ ದೇವರು ಇಷ್ಟು ಮಾಡಿ ಒಗ್ಗರಣೆ ಕೊಡ್ತೀರಾ ಅಂತ ಸರಿಸಿದ. ಅಷ್ಟೇ ಹೊರತು ಫಿಶ್ ಹಾಳಾಗ್ಬೇಕು ಎಂಬ ಬುದ್ಧಿ ಶುಕ್ರಾಚಾರ್ಯರಿಗಿಲ್ಲ, ಅವರ ಬಿಡಿಸುವಂತಹ ಬುದ್ಧಿ ಅವರಿಗಿಲ್ಲ. ಮಹಾಜ್ಞಾನಿಗಳು ರಾಜತ್ತಿ ನಾವು ತಿಳಿಯಬಾರದು, ಯಾಕಂದ್ರೆ ಪುರಾಣದಲ್ಲಿ ಬರತಕ್ಕಂತಹ ಎಲ್ಲಾ ಪಾತ್ರಗಳನ್ನು ಸರಿಯಾದ ದೃಷ್ಟಿಯಲ್ಲಿ ನೋಡೋದು ಒಂದು ಸಾಪ ನಮಗೆ, ಪುರಾಣ ಸಾರ್ಥಕ ಆಗುತ್ತೆ. ಸರಿ, ದಾನ ಕೊಟ್ಟರು. ದಾನ ಕೊಟ್ಟ ಮೇಲೆ ಸ್ವಾಮಿ ಬೆಳೆದ, ಅಳೆದ, ಒಂದು ಪಾದ ಎಲ್ಲಿಡಲಿ ಅಂತ ಕೇಳಿದ, ತಲೆಯ ಮೇಲಿಡು ಅಂತ ಕೇಳಿದ ಬಲಿ ಮಹಾರಾಜ. ಯಾಕೆ ಅಲ್ಲೇ ಗೊತ್ತಿತ್ತು, ಅಹಂಕಾರ ಮಮಕಾರ, ಈ ಇಡೀ ಜಗತ್ತು ನಿನ್ನದಯ್ಯ, ನಿನ್ನದಾದಾಗ ನಿನ್ನದು ನಿನಗೆ ಕೊಡುವಾಗ ನಂದು ಅಂತ ಕೊಟ್ಟೆ, ಮತ್ತೆ ಅದು ಕದ್ದ ದೋಷ ಬರಲಿಲ್ವಾ? ಯಾರಾದ್ರೂ ನಮ್ಮನೆಗೆ ಬಂದು ನಮ್ ಬೆಳ್ಳಿ ತಮಗೆ ತಗೊಂಡು ಕೇಳದೇನೆ, ನಮ್ ದುಡ್ಡೇ ತಗೊಂಡು, ನಮ್ ತುಳಸಿಯೇ ತಗೊಂಡು, ನಮ್ ಕೈಯಲ್ಲೇ ಇಟ್ಟು ದಾನ ಮಾಡಿ ಕೆಟ್ಟಾರ್ಪಣ ಅಂದು ನಾ ಕೊಟ್ಟೆ ಅಂತ ಹೇಳಿದ್ರೆ ಎಷ್ಟು ದುಃಖ ಆಗುತ್ತೆ ನಮಗೆ. ಅದೇ ತರ ದೇವರ ದುಡ್ಡು ದೇವರಿಗೆ ಕೊಡುವಾಗ ನಂದು ಅಂತ ಕೊಟ್ರೆ ಕದ ದೋಷ ಬಂತು. ಅದಕ್ಕೆ ಗರುಡ ದೇವರನ್ನ ಕರೆಸಿ ವರುಣ ಪಾತ್ರದಿಂದ ಕಟ್ಟಿಸಿದಂತೆ ಕಟ್ಟಿಸಿದ, ಎಲ್ಲರನ್ನ ಬಡದ, ಯಾರ ದೈತ್ಯರು ಬರುತ್ತಾರೆ ಅಡ್ಡಿ ಎಲ್ಲರನ್ನ ಹೊಡೆದ, ನಂತರ ಪಾಶದಿಂದ ಬಿಡುಗಡೆ ಮಾಡಿ ಹೇಳ್ತಾ ಇದ್ದಾರೆ. ಪ್ರಹ್ಲಾದರಾಜರು ಬಂದ್ರು, ಸ್ವಾಮಿ ನೀ ಕೊಟ್ಟದ್ದೇನಯ್ಯ ಈ ಪದವಿ, ನೀನೇ ತಗೊಳ್ತಾ ಇದೀಯ, ನೀ ಕೊಟ್ಟದ್ದು ಒಳ್ಳೇದಕ್ಕೆ ತಗೊಂಡದ್ದು ಒಳ್ಳೇದಕ್ಕೆ, ನೀ ಏನು ಮಾಡಿದ್ರು ಒಳ್ಳೇದೇ, ಹಾನಿ ಲಾಭ ಕ್ಲೇಶ ಮೋದವೇನು ಆ ಲಕ್ಷಣ ಪದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ವಿಶೇಷವಾಗಿರತಕ್ಕಂತಹ ಪರಮಾನುಗ್ರಹ ಮಾಡಿದ ಅಂತ ತಿಳಿಸಿಕೊಡುತ್ತಾರೆ, ಹೇಳ್ತಾ ಇದ್ದಾರೆ. ನೀನು
ಎರಡನೇ ಯಜ್ಞವನ್ನು ಭೂಮಿಯನ್ನು ಆಡಿದಾಗ ಬರೀ ಅಲ್ಲೇ ಇರ್ತಾನಲ್ಲ, ಅದು ಅಲ್ಲೇ ಇದ್ದಾನೆ
ಅಲ್ಲ. ಇಲ್ಲಿ ವ್ಯಕ್ತಿ ವ್ಯಕ್ತಿಯ ಸ್ವತ್ತು, ವ್ಯಕ್ತಿ ಸ್ವತ್ತನ್ನು ದಾನ ಕೊಟ್ಟ, ತನ್ನ ದಾನ ಕೊಡಲಿಲ್ಲ. ವ್ಯಕ್ತಿ ಸ್ವತ್ತು ದಾನ ಕೊಟ್ಟ, ತನ್ನ ದಾನ ಕೊಡಲಿಲ್ಲ. ಸ್ವತ್ತು ಹೋಗಿದ್ದು ಈ ಕಾಲದಿಂದ ಏನ್ ತಗೊಳ್ಳಿ ಅಂದ, ನನ್ನನ್ನೇ ತಗೋ ಅಂದ, ಆತ್ಮಸಮರ್ಪಣೆ ಮಾಡಿದ್ದ. ಅದಕ್ಕೆ ದೇವ ಅಂದ, ಇವ ಸ್ವರ್ಗ ಲೋಕ ಕೊಟ್ಟ, ಅದರಿಂದ ಅದಕ್ಕೆ 10 ಪಟ್ಟು ಸುಖಭರಿತ ಸುತರ ಲೋಕ ಕೊಡ್ತಾ ಇದ್ದೇನೆ. ಇನ್ನ ತನ್ನನ್ನೇ ತಾನು ಕೊಟ್ಟ, ಅದಕ್ಕೆ ನನ್ನನ್ನೇ ನಾನು ಕೊಡ್ತಾ ಇದ್ದೇನೆ. ಬಲಿಯ ಬಾಗಿಲು ಕಾಯ್ದ ಭಕ್ತವತ್ಸಲ ಸ್ವಾಮಿ, ಬಲಿಯನ್ನು ಧರಿಸಿದ ದೇವ. ಭಗವಂತ ಹೇಳ್ತಾ ಇದ್ದಾನೆ, ಬಲಿ ನಾನು ನಿಲ್ಲುತ್ತೇನೆ, ನನ್ನ ಸುದರ್ಶನ ಚಕ್ರ ನನ್ನ ಕಾಪಾಡುತ್ತೆ, ನಂತರ ನನ್ನ ಎದುರಿಗೆ ಪ್ರಹ್ಲಾದ ಇರಬೇಕಪ್ಪ, ಇಲ್ಲದ್ರೆ ನಾ ಇರಲ್ಲ ಅಂತ ಹೇಳಿದೆ. ಪ್ರಹ್ಲಾದ ಆದ್ರೂ ಒಪ್ಪಿಕೊಂಡ್ರಂತೆ, ದೇವರಿದ್ರೆ ಪ್ರಹ್ಲಾದ ಆದ್ರೂ ಇರಬೇಕಂತೆ, ಇರಬೇಕಾದ್ರೆ ಅದಂತ ಅಭಿಮಾನ ಭಗವಂತರ ಪ್ರಹ್ಲಾದ ರಥದ ಮೇಲೆ ಅಂತ ಹೇಳುತ್ತಾರೆ. ಈ ರೀತಿಯಲ್ಲಿ ವಾಮನ ಕಥಾಭಾಗ ಯಾರು ಕೇಳುತ್ತಾರೆ, ಯಾವಾಗ ಯಾವಾಗ ಕೇಳುತ್ತಾರೆ, ಯಾವಾಗ ಯಾವಾಗ ಕೇಳಬೇಕು ಅಂದ್ರೆ ದೈವ ಕಾರ್ಯ ಆಗುವಾಗ, ಮನುಷ್ಯರ ಸಂಬಂಧಪಟ್ಟ ಕಾರ್ಯ ಆಗುವಾಗ, ಪಿತೃ ಕಾರ್ಯ ಆಗುವಾಗ, ಎಲ್ಲಾ ಕಾರ್ಯಗಳಲ್ಲೂ ವಾಮನ ಕಥಾಭಾಗವನ್ನು ಯಾರು ಕೇಳುತ್ತಾರೋ ಆ ವಿಶೇಷವಾದ ಕಾರ್ಯಕ್ರಮ ವೃದ್ಧಿ ಆಗುತ್ತೆ, ಅವರಿಗೆ ಸಂಪತ್ ವೃದ್ಧಿ ಆಗುತ್ತೆ, ವಂಶ ವೃದ್ಧಿ ಆಗುತ್ತೆ, ಎಲ್ಲಾ ರೀತಿ ಅನುಗ್ರಹ ಆಗುತ್ತೆ ಎಂದು ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ವಾಮನನ ಕಥಾ ಮುಗಿಸಿ ನಂತರ ಅವಮಸ್ಕಂಧಕ್ಕೆ ಬರ್ತಾ ಇದ್ದಾರೆ. ವಾಮನ ಕಥಾ ಭಾಗ ವಿಶೇಷವಾಗಿರತಕ್ಕಂತಹ ಬಲಿ ಮಹಾರಾಜನ ರಾಜ್ಯವನ್ನ ಇಂದ್ರನಿಗೆ ಕೊಟ್ಟದ್ದು ಮಾತ್ರ ಅಲ್ಲ, ಮರಿಮಹಾರಾಜನಿಗೂ ವಿಶೇಷವಾದ ಪುರಾಣ ಪ್ರಮಾಣ ಶ್ಲೋಕ ಇಲ್ಲಿ ಪಾವನ ಜಯ ವಿಶೇಷವಾಗಿ ಇವತ್ತು ಪಾವನ ಹುಟ್ಟಿದ ದಿವಸ ಅದಕ್ಕೆ ಪಾವನ ಹುಟ್ಟಿ ಬಂದ ಪಾವನ ಚರಿತ್ರೆಯನ್ನು ನಾವು ಕೇಳಿದ್ರೆ ನಮ್ಗೆ ಗೊತ್ತಾಗೋದೇನಯ್ಯ ಅಂದ್ರೆ ಆ ರಾಮನ ಬಂದ ರಾಜ್ಯ ಕಳ್ಕೊಂಡ ಇಂದ್ರನಿಗೆ ರಾಜ್ಯ ಕೊಟ್ಟ ಮತ್ತೆ ನಮಗೇನು ಅಂದ್ರೆ ನಾವು ಕೂಡ ಸ್ವರೂಪ ಸುಖವೆಂಬ ಸಾಮ್ರಾಜ್ಯ ಕಳ್ಕೊಂಡ ಇಂದ್ರರು ಶಿವರು ಕೂಡ ಸ್ವರೂಪ ಸುಖ ಕಳ್ಕೊಂಡಂತ ರಾಜರು ಯಾರು ಕದ್ದದ್ದು ಅಂದರೆ ಲಿಂಗ ದೇಹದಲ್ಲಿರತಕ್ಕಂತ ಲಿಂಗ ದೇಹಕ್ಕೆ ಸಂಬಂಧಪಟ್ಟ ದೋಷಗಳು ಅವುಗಳನ್ನ ಭಗವಂತ ದೈತ್ಯರ ಮೂಲಕ ಹೊರಗೆ ಹಾಕಿಸ್ತಾ ಇದ್ದಾನೆ. ಆದ್ದರಿಂದ ಅವರಿಂದ ಎಲ್ಲ ಆಕ್ರಮಣ ಆಯಿತು. ಆದ್ದರಿಂದ ನಮ್ಮ ಒಳಗಿರತಕ್ಕಂತ ಆನಂದ ಗೊತ್ತಾಗ್ತಾ ಇಲ್ಲ. ಈಗ ಭಗವಂತನ ವಾಮನ ನಮ್ಮ ಬಿಂಬರೂಪಿ ಭಗವಂತನನ್ನ ಕೇಳಿಕೊಂಡರೆ ಭಗವಂತ ಬಂದು ಆ ದೈತ್ಯರಿಂದ ನಮ್ಮ ರಾಜ್ಯವನ್ನು ನಮಗೆ ತಂದು ಕೊಡುತ್ತಾನೆ. ಇದೇ ವಾಮನ ಕಥಾ ಅಂತ ಹೇಳಿಕೊಟ್ರು. ಸರಿ, ನಂತರ ಇದಾಗಬೇಕಾಗಿದೆ. ದೈತ್ಯರು ನಮ್ಮನ್ನ ಆಕ್ರಮಣ ಮಾಡಿ ತುಂಬಾ ಗಣಿಸ್ತಾ ಇದ್ದಾರೆ. ಭಗವಂತ ಅವರನ್ನೆಲ್ಲ ಓಡಿಸಿ ನಮಗೆ ನಮ್ಮ ರಾಜ್ಯ ನಮಗೆ ತಂದು ಕೊಡಬೇಕಾಗಿದೆ. ಆ ರೀತಿಯಲ್ಲಿ ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೆ ಎಂಬುದನ್ನ ತಿಳಿಸಿಕೊಟ್ರು. ನಂತರ ಬರತಕ್ಕಂತಹ ಭಾಗ ಯಾವುದಯ್ಯ ಅಂದರೆ ವಿಶೇಷವಾಗಿರತಕ್ಕಂತಹ ನವಮಸ್ಕಂದ ಭಾಗವತ. ಅಲ್ಲಿ ವೈವಸ್ವತ ಮನುಗಳ ವಂಶದ ವರ್ಣನೆಯನ್ನು ಕೇಳ್ತಾ ಇದ್ದಾರೆ. ಅಂದ್ರೆ ವಿವಸ್ವಾನ್ನಾಮಕ ಸೂರ್ಯ, ಸೂರ್ಯನ ಮಗ ವೈವಸ್ವತ ಮನು, ಅವರೇ ಶಾರದೇವ ಅಂತ ಕರೀತಾರೆ ಅಂತ ಅವರ ವಂಶವನ್ನ ವರ್ಣನೆ ಮಾಡಿ ಅಂತ ಹೇಳಿದಾಗ ಅಲ್ಲಿ ರಾಜ ಕೂಡ ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ಈ ವಂಶಗಳ ಪಟ್ಟಿ ತಗೊಂಡು ನಾನೇನ್ ಮಾಡ್ಲಿ ಅಂತ ಕೇಳಲಿಲ್ಲ. ಶುಕಾಚಾರ್ಯರು ಕೂಡ ಸಾಯಲಿಕ್ಕೆ ಸಿದ್ಧನಾಗಿದ್ದೀಯ, ಇವರಿಗೆ ಯಾರ ಮಕ್ಕಳು ಯಾರಾದ್ರೆ ನಿನಗೇನು ಅಂತ ಕೇಳಲಿಲ್ಲ. ಯಾಕೆಂದ್ರೆ ಒಬ್ಬೊಬ್ಬರ ಹೆಸರು ಭಕ್ತಿಯಿಂದ ಕೇಳಿದರೂ ಸಾಕು, ಅನಂತ ಪುಣ್ಯವನ್ನ ಅನಿಷ್ಟ ಪುಣ್ಯವನ್ನೆಲ್ಲ ಸುಲಭ ಬಿಡ್ತಾರಾದ್ದರಿಂದ ಆ ಪುಣ್ಯ ನಮಗೆ ಸಂಪಾದನೆ ಮಾಡುವುದಾಗುತ್ತೆ. ಅದರಲ್ಲಿ ವೈವಸ್ವತ ಮನುಗಳು ಮಕ್ಕಳಾಗಬೇಕು ಅಂತ ಯಜ್ಞ ಮಾಡ್ತಾ ಇದ್ದಾರೆ. ಯಜ್ಞ ಮಾಡಿದಾಗ ಗಂಡು ಮಗು ಆಗಬೇಕು ಅಂತ ಸಂಕಲ್ಪ, ಆದರೆ ಹೆಂಡತಿ ಯಾಗ ಮಾಡುವವರಿಗೆ ಹೇಳಿ ಕಳಿಸ್ತಾ ಇದ್ದಾರೆ, ನನಗೆ ಹೆಣ್ಣು ಮಗು ಆದ್ರೆ ಚೆನ್ನಾಗಿರುತ್ತೆ. ಅವರು ಯಾಗ ಮಾಡಿದ್ರು, ಹೆಣ್ಣು ಮಗು ಬಂತು, ರಾಜ ಸುಮ್ಮನೆ ಇರಲಿಲ್ಲ. ಆ ಹೆಣ್ಣು ಮಗುವನ್ನೇ ಗಂಡು ಮಾಡ್ಲಿಕ್ಕಾಗಿ ಭಗವಂತನ ವಿಶೇಷ ತಪಸ್ಸನ್ನ ಮಾಡಿದ. ಇದು ನೋಡಿದಾಗ ಆ ಜೀವಿಯ ಪ್ರಾರಬ್ಧ ಕರ್ಮಾನುಸಾರ ಇನ್ನೊಬ್ಬರಲ್ಲಿ ಆ ಪ್ರವರ್ತನೆ ಎಂಬಂತ ಕಾಣ್ತಾ ಇರುತ್ತೆ. ಅಲ್ಲಿ ಭಗವಂತನೇ ಮಾಡಿಸಿದ್ದು. ನಂತರ ಭಗವಂತನ ಕುರಿತು ತಪಸ್ಸು ಮಾಡಿದರೆ ಭಗವಂತ ಆ ಜೀವಿಗೆ ಪುನಃ ಗಂಡು ಮಾಡಿದ, ಸುದ್ಯುಮ್ನಾದ. ನಂತರ ಸುಕುಮಾರ ವನಕ್ಕೆ ಹೋದರೆ ಅಲ್ಲಿ ಮತ್ತು ಇಲೆಯಾದ, ಬುಧನ ಸಂಪರ್ಕ ಆಗಿ ಕ್ರೂರವರನ್ನು ಪಡೆದ, ಮತ್ತು ರುದ್ರದೇವರ ಅನುಗ್ರಹದಿಂದ ವಶಿಷ್ಠರು ಪ್ರಾರ್ಥನೆ ಮಾಡಿದರೆ ಒಂದು ತಿಂಗಳಿಗೊಂದು ಒಂದು ತಿಂಗಳು ಹೆಣ್ಣು ಆಗಿದ್ದು ಹಾಗೂ ಮಕ್ಕಳು ಪಡೆದ ಹೇಗೂ ಮಕ್ಕಳು ಪಡೆದ. ವಿಚಿತ್ರ ನೋಡಿ, ಭಗವಂತ ಏನ್ ಮಾಡಿಸ್ತಾನೆ ಎಂಬುದನ್ನ ನಮ್ಮವರು ಮಾಡ್ಲಿಕ್ಕೆ ಹೋಗ್ತಾರೆ, ಆಪರೇಷನ್ ಮಾಡಿ ಅದು ಹಾಗೂ ಹೀಗೂ ಎಲ್ಲ ಮಧ್ಯ ಮಾಡಿ ಕೊಡುತ್ತಾರೆ. ಆ ರೀತಿಯಾಗಿ ತುಂಬಾ ಆಗಿವೆ ಕೇಸಸ್ ಎಲ್ಲ ಹಾಗೆ ಆಗಿವೆ. ಅದರಿಂದ ಅಲ್ಲಿ ವಿಚಿತ್ರ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿ ಮಾಡ್ತಾರೆ ಅವರು. ನಂತರ ವೈವಸ್ವತ ಮನುಗಳ ವಂಶ ವಿಶೇಷವಾಗಿ ಬೆಳೀತಾ ಬಂತು. ಅದರಲ್ಲಿ ಬಂದವನೇ ಇಕ್ಷ್ವಾಕ ಮಹಾರಾಜ, ಅವರಿಂದ ವಿಪುಕ್ಷಿ ಮೊದಲಾದವರು ಬಂದರು. ಅದರಲ್ಲಿ ಪ್ರಧಾನವಾಗಿ ನಾಭಾಗನ ಚರಿತ್ರೆ ಅಂತ ಬರ್ತಾ ಇದೆ. ನಾಭಾಗ ಅಪ್ಪ ಭಾಗ ಕೊಡುವಾಗ ಗುರುಕುಲದಲ್ಲಿದ್ದ, ಅದಕ್ಕೆ ಭಾಗ ಬರಲಿಲ್ಲ. ಆಂಗೀರಸರ ಯಜ್ಞ ಆಯಿತು, ಅವರ ಮಂತ್ರಗಳನ್ನು ಮರೆತರೆ ಮಂತ್ರಗಳನ್ನು ನೆನಪು ಮಾಡಿಕೊಟ್ಟು ಕೊಟ್ಟ ಯಜ್ಞ ಭಾಗ ತರ್ತಾ ಇದ್ದರೆ ರುದ್ರದೇವರು ಕೇಳಿದ್ರು ನನ್ನ ಭಾಗ ಇದು ಅಂತ. ಅದಕ್ಕೆ ಅಪ್ಪನೂ ಹೌದು ಅಂದಾಗ ಅವರ ಭಾಗ ಅವರಿಗೆ ಕೊಟ್ಟು ತಲೆಬಾಗಿ ನಿಂತ. ಅದಕ್ಕೆ ರುದ್ರದೇವರು ಅಪರೋಕ್ಷ ಜ್ಞಾನ ಕೊಟ್ಟರು, ಭಾಗವನ್ನ ಕೊಟ್ಟು ಬಿಟ್ರು. ಇದು ನಾಭಾಗನ ಚರಿತ್ರೆ ಅಂದ್ರು. ಚಿಕ್ಕದು ಮೂರು ಹೊತ್ತು ನೆನೆದರೆ ಏಕಾಂತ ಭಕ್ತಿ ಭಗವಂತನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಥವರ ಮಗನಾಗಿ ಬಂದವನೇ ಸುದರ್ಶನ ಚಕ್ರದಿಂದ ದುರ್ವಾಸರು ಪ್ರಯೋಗ ಮಾಡಿದಂತಹ ಕೃತ್ಯವನ್ನ ಕತ್ತರಿಸಿ ಹಾಕಿದ ಮೇಲೆ ಅವರನ್ನು ಅಟ್ಟಿಸಿಕೊಂಡು ಹೋಗಿ ಕೊನೆಗೆ ಭಗವಂತನ ಅರ್ಪಣೆಯಿಂದ ದುರ್ವಾಸರ ಹತ್ರ ಬಂದು ಸುದರ್ಶನ ಶಾಂತ ಆಯಿತು ಅಂತ ಅಂಬರೀಷ ಮಹಾರಾಜ ಬಂದ. ಮೂರು ದಿವಸದ ವ್ರತವನ್ನ ಮಾಡಿದ ಮಹಾನುಭಾವ. ಹೌದಾ ಅಂದ್ರೆ ಅಂಬರೀಷನೊಳಗೆ ಅಂಬರೀಷ ನಾಮಕನಾಗಿ ನಿಂತ ಸ್ವಾಮಿಯೇ ಅಂಬರೀಷನಿಗೆ ತಾಕತ್ತು ಕೊಟ್ಟು ಆ ರೀತಿಯಾಗಿರ್ತಕ್ಕಂಥ ವ್ರತಾನುಷ್ಠಾನ ಮಾಡಿಸಿದ. ಅವನೇ ನಮ್ಮಲ್ಲಿದ್ದಾನೆ, ಅವನೇ ಮಾಡಿಸ್ತಾನೆ ಎಂಬುದು ನಮ್ಮ ಎಚ್ಚರ ಪಡ್ತಾ ಇದ್ದಾರೆ. ನಂತರ ಆ ವಂಶದಲ್ಲಿ ಬಂದವರೇ ಕಕುತ್ಥ ಮಹಾರಾಜ. ಕಪುದಿ ತಿಷ್ಠತೀತಿ ಕಕುತ್ಥ ಅಂದರೆ ಈ ಇಂದ್ರದೇವರು ದೈತ್ಯರ ಮೇಲೆ ಯುದ್ಧಕ್ಕಾಗಿ ಕರೆದರೆ ಕಕುತ್ಥ ಮಹಾರಾಜ ಹೋದ, ನನಗೆ ಒಳ್ಳೆ ವಾಹನ ಬೇಕು ಅಂದ್ರೆ ಇಂದ್ರದೇವರೇ ಎತ್ತಾಗಿ ಬಂದರು. ಎತ್ತಾದ ಇಂದ್ರದೇವರ ಆ ಕುತ್ತಿಗೆ ಬೆನ್ನು ಒಂದಾಗುವ ಜಾಗ ತಪ್ಪುತ್ತು. ಅಲ್ಲಿ ಕೂತು ಆ ವಾಹನದ ಮೇಲೆ ಯುದ್ಧ ಮಾಡಿದ ಮಹಾರಾಜ. ಆ ರೀತಿಯಾಗಿ ಆತನಿಗೆ ಕಕುತ್ಸ್ಥ ಅಂತ ಹೆಸರು ಬಂತು. ಆ ವಂಶದಲ್ಲಿ ಬಂದವನೇ ನಮ್ಮ ರಾಮಚಂದ್ರ ರಾಮ ಅಂದ್ರು. ಆ ರಾಮ ತಾನು ಬಂದದ್ದೇ ವಿಶೇಷವಾದ ರೂಪ ಧಾರಣ ಮಾಡಿಕೊಂಡು ಬಂದ. ನಾಲ್ಕು ರೂಪಗಳಿಂದ ಬಂದ ರಾಮ. ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಮೇಲೆ ಹೆಸರು, ಆದರೆ ತನ್ನದೇ ರೂಪಗಳಿಂದ ಬಂದ ಒಳಗೆ ನಿಂತ. ಆ ನಾಲ್ಕು ರೂಪಗಳಿಂದ ಭಗವಂತ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಹೌದಾ, ಅದರಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾಲ್ಕು ರೂಪಗಳಿಂದ ಭಗವಂತ ಮಾಡಿದ ವ್ಯಾಪಾರವೇ ರಾಮಾಯಣ. ರಾಮಾಯಣ ಒಂದು ಮಾತ್ರ ತಿಳಿಸಿ ಅಂತ ಹೇಳಿದರೆ ದೇವ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ಎಲ್ಲಾ ರೀತಿಯಲ್ಲಿ ನಿಂತು ಅವರವರಲ್ಲಿ ನಿಂತು ಮಾಡಿ ಮಾಡಿಸಿದ ವ್ಯಾಪಾರವೇ ರಾಮಾಯಣ ಅಂದರು. ಅವನೇ ಚಿಕ್ಕವನಾದ, ಬಂದ, ಚೂರು ಹಠ ಮಾಡಿದ, ಬೆಳೆದ, ದೈತ್ಯರನ್ನು ಕೊಂದ, ವಿಶ್ವಾಮಿತ್ರರ ಯಜ್ಞ ಚೆನ್ನಾಗಿ ರಕ್ಷಣೆ ಮಾಡಿದ, ಸೀತೆಯನ್ನು ಪಡೆದ, ನಂತರ ಅಡವಿಗೆ ನಡೆದ, ರಾಕ್ಷಸರ ಸಂಹಾರ ಮಾಡಿದ, ಸೀತೆಯ ನೆಪದಿಂದ ರಾವಣನ ಸಂಹಾರ ಮಾಡಿ ಸೀತೆಯನ್ನು ತಂದ. ಹಲೋ ರಾಮಾಯಣ
ಸಂಕ್ಷಿಪ್ತ.
ಏಕ ಶ್ಲೋಕ ರಾಮಾಯಣ. ಅಲ್ಲದೆ ರಾಮಾಯಣ ನಿಜವಾಗಿ ನೋಡಬೇಕಾಗಿದ್ದೇನು ಅಂದ್ರೆ ಆ ರಾಮಾಯಣ ಆಗೋಗಿದೆ, ಇಲ್ಲಿ ರಾಮಾಯಣ ಆಗಬೇಕಾಗಿದೆ. ನಮ್ಮೊಳಗಿರೋ ಬಿಂಬಮೂರ್ತಿಯೇ ರಾಮಚಂದ್ರ, ಆತನಿಂದ ಆಗಲಿದ ಸೀತಾದೇವಿಯೇ ನಮ್ಮ ಬುದ್ಧಿ, ಬುದ್ಧಿಯೇ ಸೀತಾದೇವಿ ಅಗಲಿತ್ತು. ಯಾಕೆ? ಹತ್ತು ತಲೆಯ ರಾವಣಾಸುರ, ನನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು, ರೂಪಮದವು ಅಂತ ಎಂಟು ಮದಗಳು, ಅಹಂಕಾರ ಮಮಕಾರ ಸೇರಿಕೊಂಡ್ರೆ ಹತ್ತು ತಲೆ ರಾವಣಾಸುರ. ನಮ್ಮ ಬುದ್ಧಿಯನ್ನ ದೇವರಿಂದ ದೂರ ಮಾಡಿದ್ದು ಅಲ್ವಾ? ಸೀತೆಯನ್ನ ರಾಮನಿಂದ ದೂರ ಮಾಡಿದರೆ ನಾವು ಹನುಮ ಅಂದ್ರೆ ತತ್ವಜ್ಞಾನವನ್ನ ಹಿಡಿದರೆ, ವಿಶೇಷವಾದ ಆಚಾರದ ತತ್ವಜ್ಞಾನ ಅದೇ ಹನುಮ. ರೂಪಮನ್ನದಿವ ಧನ್ಯವಾದನ ಅವರದ್ದೇ ರೂಪ. ಆ ಆಚಾರ್ಯರ ಪಾದವನ್ನು ಹಿಡಿದರೆ ಅವರು ವಿಶೇಷವಾಗಿ ನಮ್ಮ ಬುದ್ಧಿಗೂ ದೇವರಿಗೂ ಮಧ್ಯ ಸಂಧಿಯನ್ನು ಮಾಡುತ್ತಾರೆ, ಅಂದ್ರೆ ಜೋಡಣೆ ಮಾಡುತ್ತಾರೆ. ಮಾಡಿ ರಾಮ ಬಿಂಬನನ್ನ ಬುದ್ಧಿಯವರಿಗೆ ಸಾರ ಚೆನ್ನಾಗಿ ಒಳ್ಳೆ ಈ ಸೇತುವೆಯನ್ನ ಕಟ್ಟಿ, ಯಾವ ಸೇತುವೆ, ಒಳ್ಳೆ ಜ್ಞಾನದಿಂದ ಸೇತುವೆಯನ್ನ ಕಟ್ಟಿ ರಾಮಚಂದ್ರನನ್ನ ಬುದ್ಧಿಗೆ ಕರಕೊಂಡು ಹೋಗಿ ನಮ್ಮ ಬುದ್ಧಿಯಲ್ಲಿ ನಿಲ್ಲುವಂತೆ ಮಾಡಿ ಆ ದಶಕಂಠನನ್ನ ಕೊಲ್ಲಿಸಿ, ಏನು ನಮ್ಮ ಎಂಟು ಮದಗಳು ಅಹಂಕಾರ ಮಮಕಾರಗಳನ್ನ ಕೊಲ್ಲಿಸಿ ಬುದ್ಧಿ ಎಂಬ ಸೀತೆಯನ್ನ ರಾಮನ ಜೊತೆಗೆ ಮದುವೆ ಆಗುವಂತೆ ಮಾಡುತ್ತಾರೆ. ಇದೆ ಅಧ್ಯಾತ್ಮ ರಾಮಾಯಣ. ಇದು ನಡೀಬೇಕಾಗಿದೆ, ಅದು ನಡೆದಿದೆ ಅಲ್ಲ. ಇಲ್ಲಿ ಕಪಿಗಳು, ರಾವಣಾಸುರನ ಸೈನ್ಯ, ತತ್ವಾಭಿಮಾನಿಗಳೇ ಕಪಿಗಳು, ರಾವಣಾಸುರನ ಸೈನ್ಯ, ತತ್ವಾಭಿಮಾನಿ ದೈತ್ಯರು, ಸೇಮ್ ಪರ್ಸನ್, ಅವರೇ ನಿಂತಿದ್ದಾರೆ, ಮತ್ತೇನ್ ಡಿಫರೆನ್ಸೇ ಇಲ್ಲ. ರಾಮಾಯಣ ನಿತ್ಯ ನಮ್ಮ ಹೃದಯದಲ್ಲೇ ನಡೀತಾ ಇದೆ, ಗುರುತಿಲ್ಲ ಅಷ್ಟೇ. ನಾವು ಕೇಳಿಕೊಂಡ್ರೆ ರಾಮಚಂದ್ರ ರಾವಣಾಸುರ ಸಂಹಾರ ಮಾಡುತ್ತಾನೆ, ಇಲ್ಲ ಅವನ ಪಾಡಿಗೆ ಅವನಿರ್ತಾನೆ, ರಾಮ ಪಾಡಿಗೆ ರಾಮ ಇರ್ತಾನೆ, ನೋಡೋಣ ಬಂದಾಗ ಮಾಡೋಣ ಅಂತಿದ್ದಾನೆ ರಾಮಚಂದ್ರ. ಆ ರೀತಿಯಲ್ಲಿ ರಾಮಾಯಣವನ್ನು ತೋರಿಕೊಟ್ಟರು. ಅಲ್ಲಿ ಹೇಳುತ್ತಾರೆ ರಾಮಾಯಣ ಅಂದ್ರೆ ಏನೂ ಇಲ್ಲ, ರಾಮನಾಮ ಸಂಕೀರ್ತನೆಯ ರಾಮನ ಚರಿತ್ರೆ, ರಾಮನ ಗುಣಗಾನ ಮಾಡಿದರೆ ಎಷ್ಟು ಶಕ್ತಿ ಬರುತ್ತೆ ಎಂಬುದನ್ನ ತೋರಿಕೊಡುತ್ತಾ ಬಂದ. ಹೆಜ್ಜೆ ಹೆಜ್ಜೆಗೂ ಹುರಿದುಂಬಿದ ಹನುಮನ ಆ ತತ್ವಜ್ಞಾನದ ಬೋಧವನ್ನು ತೋರ್ತಾ ಇದ್ದಾರೆ. ಅಲ್ಲಿ ಏನು ಲಂಕೆಗೆ ಹೋಗ್ಲಿಕ್ಕಾಗಿಲ್ಲ, ಪ್ರಾಯೋಪವೇಶಕ್ಕೂತಂತ ಎಲ್ಲರಿಗೂ ಕೂಡ ಬುದ್ಧಿ ಕೊಟ್ಟದ್ದು ರಾಮಚಂದ್ರ. ಒಳಗಿದ್ದು ರಾಮನ ಕಥೆ ಕೇಳಿ ಸತ್ತು ಹೋಗೋಣ ಅಂತ ಹೇಳಿ ಎಲ್ಲರೂ ಒಬ್ಬರಿಗೊಬ್ಬರು ರಾಮನ ಕಥೆಯನ್ನು ಹೇಳ್ತಾ ಇದ್ದರೆ ಮತ್ತೆ ಜಟಾಯುವನ ಮಾತು ಬಂದದಕ್ಕೆ ಸಂಪಾತಿ ಬಂದ ದೂರದಿಂದ, ಯಾರಿವರು ನನ್ನ ತಮ್ಮನ ಮಾತು ಹೇಳ್ತಾ ಇದ್ದಾರಲ್ಲ ಅಂತ ಬಂದು ಆತನಿಗೆ ತನ್ನ ಗುರುಗಳ ಮಾತು ನಿಶಾಕರ ಅಂತ ರಾಮಾಯಣದಲ್ಲಿ ಬರುತ್ತೆ. ನಿಶಾಕರನ ಮಾತಿನಿಂದ ತಾನು ಈ ಎಲ್ಲ ರಾಮದೂತರ ಹತ್ರ ಬಂದು ರಾಮನ ಕಥೆಯನ್ನೇ ಎಲ್ಲ ಹೇಳಿದ, ಅವರು ಹೇಳಿದ್ದನ್ನು ಕೇಳಿದ, ತಾನು ಸೀತೆಯ ವಿಷಯಗಳನ್ನು ನೋಡಿದ್ದನ್ನೆಲ್ಲ ಹೇಳಿದ. ಹೇಳಿದ ಕೂಡಲೇ ಏನು ಎಲೆಗರಿಕೆ ಚೆನ್ನಾಗಿ ಬಿಸಿರುಡಿದು ಬರುವಂತೆ ಆತನ ಎರಡು ಪಕ್ಷಗಳು ಸರಸರ ಸರಸರನೆ ಎಲ್ಲರ ಕಣ್ಣಿಗೆ ಬರ್ತಾ ಇದೆ. ಹೇಳಿದ್ದ, ನನ್ನ ಗುರುಗಳು ಹೇಳಿದ್ದಾರೆ ರಾಮನ ಕಥೆ ಕೇಳಿದರೆ ನನ್ನ ಪಕ್ಷಗಳು ಬರುತ್ತೆ ಅಂತ ಹೇಳಿದರು ಅಂದಾಗ ಎಲ್ಲಾ ಕಥೆಗಳು ಎದುರಿಗೆ ನಡೀತಾ ಇದೆ, ಪಕ್ಷಗಳು ಬರ್ತಾ ಇದೆ. ಎಲ್ಲರೂ ಬೇಕಾರ ಹಾಕ್ತಾ ಇದ್ದಾರೆ. ಎಂತಹ ಪರಿಸ್ಥಿತಿ, ರಾಮ ಇಲ್ಲ, ಸೀತೆ ಸಿಗಲ್ಲ, ನಾವು ಹೋಗಲ್ಲ ಅಂತ ಕೂತಂತ ಇವರಿಗೆ ಎಷ್ಟು ಹುರುಪು ಬಂತು ಅಂದ್ರೆ, ಆಹಾ ರಾಮನ ಕಥಾ ಇಂಥದ್ದು ಅಂತ ಗೊತ್ತಾಯಿತು. ಎಲ್ಲರೆದುರಿಗೆ ಪಕ್ಷಗಳಿಂದ ಸಂಪಾದಿ ಆಕಾಶಕ್ಕೆ ಹಾರಿದ, ಎಂಥ ದೊಡ್ಡ ಶರೀರ, ಆಕಾಶಕ್ಕೆ ಹಾರಿ ಮೇಲಿಂದ ನೋಡಿ ಹೇಳ್ತಾ ಇದ್ದಾನೆ, ಅಲ್ಲಿ ಸೀತೆ ಕಾಣ್ತಾ ಇದ್ದಾಳೆ, ನೀವು ಹೋಗಬಹುದು. ರಾಮ ಹೇಳಿದ್ದು ಸತ್ಯ, ವಿಶೇಷವಾಗಿ ರಾಮ ಬರ್ತಾನೆ, ಹೆದರಬೇಡಿ, ರಾಮನಾಮವೇ ನಿಮಗೆ ವಿಶೇಷ ತಾಟಕ ಅಂತ ಹೇಳಿಕೊಟ್ರು. ಇದು ರಾಮಾಯಣ, ಹೆಜ್ಜೆ ಹೆಜ್ಜೆಗೂ ರಾಮನ ನಾಮವೇ ಎಲ್ಲರನ್ನ ಹುರಿದುಂಬಿಸಿ ಕರ್ಕೊಂಡು ಹೋದದ್ದು. ಅದರಿಂದ ಇಲ್ಲಿ ಕೂಡ ವಾಯುದೇವರು ಕಪಿಗಳು, ನಾವೇ ಕಪಿಗಳು, ಎಲ್ಲ ದೇವತೆಗಳ ಜೊತೆಗೆ ನಾವು ಸೇರಿದ್ದೇವೆ, ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಬುದ್ಧಿಯನ್ನ ಅಂದ್ರೆ ದೇವರನ್ನ ಕಾಣುವ ಬುದ್ಧಿಯನ್ನ ಹುಡುಕುವಂತಹ ನಾವು ಈ ಪ್ರಯಾಣದಲ್ಲಿ ತುಂಬಾ ಸುಸ್ತಾಗಿ ಬಿದ್ದಾಗ, ಅಪ್ಪ ದೇವರು ಬೇಡ ಯಾರು ಬೇಡ ಅಂದಾಗ ವಾಯುದೇವರು ಬಂದು ಪೂಜೆ ಕಟ್ಟಿ ಬೇಡಪ್ಪ ಬಾರೋ ಬಾರೋ ಅಂತ ಎಬ್ಬಿಸ್ತಾರಲ್ಲ, ಇದೇ ವಾಯುದೇವರು ಮಾಡುವಂತ ರಾಮಾಯಣದಲ್ಲಿ ಚರ್ಯ ಅಂತ ಹೇಳ್ತಾರೆ. ಇಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಕಳೆದು ಹೋದಂತ ಈ ಸಂಸಾರದ ಬೇಗೆಗೆ ಸುಟ್ಟು ಹೋದಂತ ನಮ್ಮ ಶಕ್ತಿ ಪುನಃ ಪುನಃ ನಾವು ಪಡೆದಾಗ, ಆಗ ರಾಮನ ತಾಕತ್ತು ಗೊತ್ತಾದಾಗ ನಾವು ಹಾರಲಿಕ್ಕೆ ಶುರು ಮಾಡುತ್ತೇವೆ, ರಾಮಾಯಣ ಪೂರ್ಣ ಆಗುತ್ತೆ ಅಂತ ತಿಳಿಸಿಕೊಟ್ಟರು. ಆ ವಂಶದಲ್ಲಿ ಬಂದ ಮಹಾನುಭಾವರ ಚರಿತ್ರೆಯನ್ನು ತಿಳಿಸಿಕೊಡುತ್ತಾ ನಂತರ ಮತ್ತು ಬಂದ್ರು ಎಲ್ಲಿಗೆ, ಚಂದ್ರನ ಮಗನೇ ಬುಧ, ಬುಧನ ಮಗನೇ ಕುರುವರವ, ಕುರುವರವನ ವಂಶದಲ್ಲಿ ಬಂದವನೇ ನಹುಷ ಮಹಾರಾಜ, ನಹುಷನ ಮಗನೇ ಯಯಾತಿ, ದೇವಯಾನಿಯನ್ನ ಮದುವೆಯಾಗಿ ನಂತರ ಶರ್ಮಿಷ್ಠೆಯನ್ನು ಮದುವೆಯಾಗಿ ಇಬ್ಬರಲ್ಲೂ ಕೂಡ 5 ಜನ ಮಕ್ಕಳನ್ನು ಪಡೆದ, ಯದು ದುರ್ವಸು ಅನು ದೃಹ್ಯು ಪೂರು ಅಂತ 5 ಜನ ಮಕ್ಕಳನ್ನು ಪಡೆದ. ನಮ್ಮ ಜೀವನದಲ್ಲಿ ಸಿಗುವಂತಹ ತುಂತುರು ತುಂತುರು ಸುಖಗಳಿಂದ, ತುಂತುರು ತುಪ್ಪದಿಂದ ಅಗ್ನಿಯನ್ನು ಶಾಂತ ಮಾಡಲಿಕ್ಕೆ ನೋಡಿದರೆ ಹೇಗೆ ಇನ್ನಷ್ಟು ಉರಿಯುತ್ತೋ, ನಮ್ಮ ಜೀವನದಲ್ಲಿ ಸುಖ ತುಂತುರು ಸುಖ, ಅದರಿಂದ ನಾವು ವೈರಾಗ್ಯ ಪಡೀಲಿಕ್ಕೆ ಹೋದರೆ ಬರಲ್ಲ, ಇನ್ನಷ್ಟು ಕಾಮ ಪ್ರಜ್ವಲನ ಆಗುತ್ತೆ, ಅದರಿಂದ ಜ್ಞಾನದಿಂದಲೇ ನಿಗ್ರಹ ಮಾಡಬೇಕು ಎಂಬುದನ್ನ ತೋರಿಕೊಟ್ಟು ಯಯಾತಿ ಮಹಾರಾಜ ಸ್ವರ್ಗ ಸೇರಿದ ಅಂತ ಹೇಳುತ್ತಾರೆ. ಅವರ ವಂಶದಲ್ಲಿ ಬಂದವರೇ ಯದು ಮಹಾರಾಜ, ಆ ವಂಶದಲ್ಲಿ ಬಂದವನೇ ಬಂದವರು ಯಾದವರು, ಅಲ್ಲಿ ಬಂದವನೇ ನಮ್ಮ ಸ್ವಾಮಿ ಶ್ರೀಕೃಷ್ಣ ಅಂತ ಶ್ರೀಕೃಷ್ಣನ ಚರಿತ್ರೆಯನ್ನ ಶುರು ಮಾಡುತ್ತಾ ಇದ್ದಾರೆ. ಶ್ರೀಕೃಷ್ಣನ ಚರಿತ್ರೆಗೆ ಬಂದಾಗ ಭೂದೇವಿ ದೈತ್ಯರೆಲ್ಲ ಸೇರಿ ನಮ್ಮನ್ನ ತೊಂದರೆ ಕೊಡ್ತಾ ಇರುವಂತಹ ಈ ರಾಜರ ರೂಪದಲ್ಲಿರುವ ದೈತ್ಯರೆಲ್ಲರೂ ಸೇರಿಕೊಂಡಿದ್ದಾರೆ ಅಂತ ಭೂದೇವಿ ಬ್ರಹ್ಮದೇವರ ಮೂಲಕ ದೇವರಲ್ಲಿ ಗೋ ರೂಪದಲ್ಲಿ ಪ್ರಾರ್ಥನೆ ಮಾಡಿದ್ಲು. ನೀನು ಗೋಪಾಲಕನಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ತಥಾಸ್ತು ಅಂತ ಹೇಳಿ ಎಲ್ಲರನ್ನು ಕೂಡ ಆಯಾ ವಂಶಗಳಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಂತರ ದುರ್ಗಾದೇವಿಗೆ ಕಂಸನ ಮಕ್ಕಳು, ಕಾಲನೇಮಿಯ ಮಕ್ಕಳು 6 ಜನ ಷಡ್ಗರ್ಭರು ಅಂತ ಹಿಂದೆ ಇದ್ರು, ಅವರಿಗೆ ಹಿರಣ್ಯಕಶಿಪುವಿನ ಶಾಪ ಬಂದಿತ್ತು. ಅವರು ಹಿರಣ್ಯಕಶಿಪುವಿನ ಕಾಲದವರು. ಆಗ ಬ್ರಹ್ಮದೇವರ ಕುರಿತು ಪ್ರಸನ್ನ ಮಾಡಿ ನಮಗೆ ಸಾವಿಲ್ಲದ ಬರಬೇಕು ಅಂತ ಪಡ್ಕೊಂಡು ಬಂದ್ರೆ ಹಿರಣ್ಯಕಶಿಪು ಬಂದ, ನಾನೇ ದೇವರು, ನನ್ನ ಬಿಟ್ಟು ಬೇರೆ ಕಡೆ ಹೋಗ್ತೀರಾ, ಅದರಿಂದ ನಿಮಗೇನು ಬಂತು, ಸಾವಿಲ್ಲದ ವರ ಬಂತಲ್ಲ, ಈಗ ನಿಮ್ಮಪ್ಪನೇ ಮನ ಕೊಂದು ಬಿಡ್ಲಿ ಎಂದು ಶಾಪ ಕೊಟ್ಟ. ಆದ್ರೆ ಸತ್ಯ ಮಾಡಬೇಕಾ ಅಂದ್ರೆ ಒಳಗೆ ಜಯನಿದ್ದ, ಸತ್ಯ ಮಾಡಬೇಕಾಗಿತ್ತು. ಅದಕ್ಕೆ ಆಗಿನ ಷಡ್ಗರ್ಭರನ್ನ ಹಾಗೆ ಕೋಮಾದಲ್ಲಿ ಇಟ್ಟಂತೆ ಇಟ್ಟು ಅವರನ್ನ ಈಗ 6 ರೂಪದಿಂದ ತಂದು ದೇವಕೀ ದೇವಿಯಲ್ಲಿ ಹೊಟ್ಟೆಯಲ್ಲಿಟ್ಟು ಅವರನ್ನೇ ಅಪ್ಪನಿಂದ ಕೊಲ್ಲಿಸಬೇಕು. ಯಾರು ಅಂದ್ರೆ ಕಾರಣೇವಿ, ಕಾರಣೇವಿಯಲ್ಲಿ ಕಂಸನಾಗಿ ಬಂದಿದ್ದ, ಅವನಿಂದ ಕೊಲ್ಲಿಸಿದರೆ ಆಗ ಜಯನ ಮಾ ಹಿರಣ್ಯಕಶಿಪುವಿನ ಮಾತು ಸತ್ಯ ಆಗುತ್ತೆ. ಅದಕ್ಕಾಗಿ ದುರ್ಗಾ ದೇವಿಗೆ ಆಜ್ಞೆ ಮಾಡಿ ಇನ್ನ 7ನೇವ ಬಲರಾಮ, ಇಬ್ಬರು ತಾಯಿಯಂದ್ರೂ ಹಡಿಯಬೇಕಾತನನ್ನ, ಒಬ್ಬ ತಾಯಿಯ ಗರ್ಭದಲ್ಲಿ ಅರ್ಧ ಕಾಲ, ಇನ್ನೊಂದು ತಾಯಿಯ ಗರ್ಭದಲ್ಲಿ ಅರ್ಧ ಕಾಲ ಇದ್ದು ಹೊರಬರಬೇಕು ಆ ಮಗು. ಅದರಿಂದ ಅಂಥ ಮಗುವನ್ನ ವಿಶೇಷವಾಗಿ ನೀನು ಈ ಗರ್ಭದಿಂದ ಆ ಗರ್ಭಕ್ಕೆ ಇಡಬೇಕು ಅಂತ ಹೇಳಿ ನಂತರ ಯಶೋದೆಯ ಮಗನಾಗಿ ನೀನು ಬಾ, ನಾನು ದೇವಕಿಯ ಮಗನಾಗಿ ಬರ್ತೇನೆ ಅಂತ ಕೃಷ್ಣ ಹೇಳಿ ಕಳಿಸಿದ. ಇಷ್ಟೆಲ್ಲ ನಡೆಯಿತು. ನಡೆದ ಮೇಲೆ ಹಾಗೇ ನಡೆಯಿತು, ಕೃಷ್ಣ ಬಂದ, ದೇವಕಿಯ ಗರ್ಭದಲ್ಲಿ ತನ್ನ ರೂಪವನ್ನಿಟ್ಟ, ಹೊರಬಂದು ನಿಂತ, ಪ್ರಾದುರ್ಭೂತನಾದ. ಅತ್ತ ಯಶೋದಾದೇವಿ ಮಗಳನ್ನು ಹಿಡಿತಾ ಇದ್ದಾಳೆ. ಇಲ್ಲಿ ದೇವ ಶಂಖಚಕ್ರ ಧಾರಿಯಾಗಿ ನಿಂತು ದರ್ಶನ ಕೊಟ್ಟ, ಅನುಗ್ರಹ ಮಾಡಿದ, ಚಿಕ್ಕ ಮಗುವಾಗಿ ಮಲಗಿದ. ನನ್ನನ್ನ ಹೊತ್ತುಕೊಂಡು ಹೋಗಿ ಯಶೋದಾದೇವಿಯ ಮಡಿಲಲ್ಲಿ ಮಲಗಿಸಬೇಕು ಅಂತ ಹೇಳಿದ. ವಸುದೇವ ದೇವರನ್ನ ಹೊತ್ತುಕೊಂಡ ಕೂಡಲೇ ತಲೆಗೆ ಸಂಕೋಲ ಬಿಡುಗಡೆ ಆಯಿತು. ದೈತ್ಯರೆಲ್ಲ ಮಲಗಿಬಿಟ್ರು. ನಾವು ಕೂಡ ದೇವರನ್ನ ತಲೆಗೆ ಹೊತ್ತುಕೊಂಡದ್ದೇ ಆದರೆ ನಮ್ಮ ಸಂಕೋಲೆ ಬಿಟ್ಟು ಹೋಗುತ್ತೆ, ನಮ್ಮೊಳಗಿರೋ ದೈತ್ಯರು ಮಲಗ್ತಾರೆ. ಕತ್ತಲಲ್ಲಿ ಹೋಗುವಾಗ ಕೃಷ್ಣನ ಹೊತ್ತುಕೊಂಡ ವಸುದೇವನಿಗೆ ಹಾದಿ ತೋರಲಿಕ್ಕೆ ಶೇಷದೇವರು ಬಂದರು, ಛತ್ರವಾಗಿ ಹಿಡಿದರು, ಮಳೆ ಬಾರ ಬೀಳದಂತೆ. ಹಾಗೆ ಅವರ ತಲೆ ಮೇಲಿನ ಮಣಿಗಳ ಕಾಂತಿಯಿಂದ ಹಾದಿ ಕಾಣತಾ ಇತ್ತು. ಹಾಗೆ ಜೀವನು ದೇವರನ್ನ ತಲೆಗೆ ಹೊತ್ತುಕೊಂಡು ಈ ಜೀವನ ಯಾತ್ರೆ ಮಾಡುವಾಗ ಕಗ್ಗತ್ತರಲ್ಲಿ ಶೇಷದೇವರ ನಿಶ್ಚಯ ಜ್ಞಾನ ಕೊಟ್ಟು ನಿಶ್ಚಯ ಜ್ಞಾನದ ಬೆಳಕಿನಲ್ಲಿ ಯಾತ್ರೆ ನಡೆಯುವಂತೆ ಮಾಡುತ್ತಾರೆ. ಯಮುನಾ ನದಿ ತುಂಬಾ ಆಳದವಳು. ದೇವರನ್ನ ಹೊತ್ತುಕೊಂಡು ಬಂದ ಕೂಡಲೇ ಮೊಣಕಾಲಷ್ಟ ಆಯ್ತು. ಹಾಗೆ ಈ ಸಂಸಾರವೂ ಅಷ್ಟೆ. ಸಂಸಾರವು ನಮಗೆ ದೇವರನ್ನ ಹೊತ್ತುಕೊಂಡ್ರೆ, ತಲೆಗೆ ಸರಿಯಾದ ರೀತಿಯಲ್ಲಿ ಹೊತ್ತುಕೊಂಡ್ರೆ, ಚಿಂತನೆ ಮಾಡಿದರೆ ನಮಗೆ ಮೊಣಕಾಲು ಪರ್ಯಂತ ಬರುತ್ತೆ. ಇದನ್ನು ವಾದಿರಾಜ ಸುಂದರವಾಗಿ ಹೇಳುತ್ತಾರೆ. ನಂತರ ಈ ದಡಕ್ಕೆ ಬಂದು ಯಶೋಧಾದೇವಿಯ ಮಡಿಲಲ್ಲಿ ಮಲಗಿರುವಂತಹ ಮಗುವನ್ನ ಕರಕೊಂಡು ಈ ಮಗುವನ್ನಲ್ಲಿ ಮಲಗಿಸ್ತಾರೆ. ಅಲ್ಲ, ಅಷ್ಟು ಸುಲಭ ಆಗಿತ್ತ? ಯಾರಾದರೂ ಮಕ್ಕಳನ್ನು ಹಡೆದ ಮೇಲೆ ಯಾರು ಇರಲ್ವಾ ಅಲ್ಲಿ ಮಗುವನ್ನು ನೋಡುತ್ತಾ? ತಾಯಿ ಎದ್ದಿರಲ್ವಾ? ಮಿಕ್ಕವರು ಎದ್ದಿರಲ್ವಾ? ಹೇಗ್ ತಂದ್ರು ಅಂದ್ರೆ ಹೇಳ್ತಾರೆ, ಎಲ್ಲರಿಗೂ ನಿದ್ದೆ, ತಾಯಿಗೂ ನಿದ್ದೆ. ಎಷ್ಟು ನಿದ್ದೆ ಅಂದ್ರೆ ಹಡೆದ ಕೂಸು ಯಾವುದು ಅಂತ ಗೊತ್ತಾಗದಷ್ಟು ನಿದ್ದೆ. ಎಲ್ಲರಿಗೂ ನಿದ್ದೆ, ಯಾಕೆ ಹಡದದ್ದೇ ನಿದ್ದೆಯನ್ನ ದುರ್ಗಾ ಅಲ್ವಾ, ನಿದ್ರಾ ಅಭಿಮಾನಿ ದೇವಿ. ಅದರಿಂದ ಎಲ್ಲರಿಗೂ ನಿದ್ದೆ ಕೊಟ್ಲು, ಹಡೆದಿರುವ ತಾಯಿಗೂ ನಿದ್ದೆ ಕೊಟ್ಲು. ನೋವಿಲ್ಲದೆ ತಾನು ಬಂದು ಇನ್ನೊಂದು ಆಗ್ಬೇಕಾಗಿತ್ತು. ಕರಳ ಕತ್ತರಿಸೋದು ಯಾರು? ಯಾರಿಲ್ಲ, ತಾನೇ ಕತ್ತರಿಸಿಕೊಳ್ತಾ ಕೂಸು. ಆ ಕೂಸನ್ನು ನೆನೆದರೆ ಸಾಕು ನಮ್ಮ ಕರಳು ಕತ್ತರಿಸಿ ಹೋಗುತ್ತಂತೆ. ಅಂದ್ರೆ ನಾನಾ ಜನ್ಮದ ತಾಯಿಯ ಸಂಬಂಧವೇ ಕತ್ತರಿಸಿ ಹೋಗಿ ಜನ್ಮಗಳೇ ಇಲ್ಲದೆ ಆಗುತ್ತೆ ಅಂತ ಕೂಸು. ತನ್ನ ಕರಳು ಕತ್ತರಿಸಿಕೊಳ್ಳಲ್ಲ, ಕತ್ತರಿಸಿಕೊಳ್ತು, ತಾನಾಗಿ ಬೇರಾಯಿತು. ಬಂದರು, ಮರಗಿಸಿದ್ರು, ಆ ಕೂಸನ್ನ ಕರ್ಕೊಂಡು ಹೊರಟರು ಬಂಧುಗಳು. ಬಂದು ದೇವರನ್ನ ಬಿಟ್ಟು ಬರೀ ಲಕ್ಷ್ಮಿ ಹತ್ತಿರ ಹೋದರೆ ಮಾತ್ರ, ದುಡ್ಡಿನ ಹಿಂದೆ ಬಿದ್ದರೆ ಸಂಕೋಲೆ ತಪ್ಪಿದ್ದಲ್ಲ ಅಂತ ತೋರಿಕೊಟ್ರು. ನಂತರ ಕೈಗೆ ಬಂದ ಕೂಸನ್ನ ಅಪ್ಪಳಿಸಿ ಹಾಕ್ಲಿಕ್ಕೆ ಹಾರಿಸಿದರೆ ಆಕಾಶದಲ್ಲೇ ಹಾರತಾ ಇದೆ ಕೂಸು. ಹಾರಿದ ಕೂಸು ಹಾರಿ ಬಂದು ನಿಂತಿತು ಎಲ್ಲಿ? ಕುಂಜಾರು ಗಿರಿಯಲ್ಲಿ, ದುರ್ಗಾದೇವಿ. ನಂತರ ತನ್ನ ಸಾವು ಬೇರೆ ಕಡೆ ಬೆಳೆಯುತ್ತಾ ಇದೆ ಅಂತ, ಮೃತ್ಯು ಬೇರೆ ಕಡೆ ಬೆಳೆಯುತ್ತಾ ಇದೆ ಅಂತ ತಿಳಿದ ಕಂಸ ಎಲ್ಲರನ್ನ ಕಳಿಸಿಕೊಡ್ತಾ ಇದ್ದಾನೆ. ಇವಾಗ ಗೊತ್ತಾಗಲ್ಲ, ಎಲ್ಲರ ಮಧ್ಯೆ ಇದ್ದಾನೆ, ಇವಾಗ ಗೊತ್ತಾಗಲ್ಲ. ಅದಕ್ಕೆ ಎಲ್ಲರನ್ನು ಕೊಂದರೆ ಇವನನ್ನು ಕೊಂದಂತೆ. ಎಲ್ಲರಲ್ಲೂ ದೇವ ಇದ್ದಾನೆ, ಅವನ ಕೊಲ್ಲಿಕ್ಕಾಗಲ್ಲ. ಎಲ್ಲರನ್ನು ಕೊಂದರೆ ಅವನ ಕೊಂದಷ್ಟು ಪಾಪ. ಅದಕ್ಕೆ ಎಲ್ಲರನ್ನು ಕೊಂದು ಬಿಡಿ, ಅವನು ಕೊಂದಂತಾಗುತ್ತೆ, ಅವನು ಅಲ್ಲಿ ಸಿಗ್ತಾನೆ, ಅವನು ಕೊಂದಂತಾಗುತ್ತೆ ಅದು. ಸರಿ, ಎಲ್ಲರೂ ಹೊರಟರು. ಯಾಕೆ? ಅವ್ರಿಗೆ ಯಾರಿಗೂ ದೇವರ ಪರಿಚಯ ಇಲ್ಲ. ದೇವರ ಪರಿಚಯ ಇಲ್ಲದವರು ದೇವರ ಕೊಲ್ಲಿಕ್ಕೆ ಹೊರಟಿದ್ದಾರೆ. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸರಿ, ಇತ್ತ ಕೃಷ್ಣ ಹುಟ್ಟಿದ ಕೂಡಲೇ ಜಗತ್ತೆಲ್ಲ ಸಂತೋಷ ಆಯ್ತಂತೆ ಎಲ್ಲರ ಮನಸ್ಸು. ಅದ್ಯಾಕೋ ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ, ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಯಾಕೆ? ಜಗತ್ತಿಗೆ ಒಡೆಯ, ಜಗತ್ತಿಗೆ ಹಿತ ಮಾಡುವಂತಹ ಸ್ವಾಮಿ ಬರ್ತಾ ಇದ್ದಾನೆ. ಅಂತಹ ಸ್ವಾಮಿ ಬಂದ ಕೂಡಲೇ ಎಲ್ಲರಿಗೂ ಸಂತೋಷ ಗೋಕುಲದಲ್ಲಿ. ಅಪ್ಪ, ಎಂಥ ಕೂಸು ಹುಟ್ಟಿದೆ, ಎಂಥ ಕೂಸು ಹುಟ್ಟಿದೆ, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಎಲ್ಲರಿಗೂ ಆನಂದ. ಒಳ್ಳೆ ಮಗು, ಕಪ್ಪಾಗಿದೆ. ಎಷ್ಟು ಕಪ್ಪು ಅಂದ್ರೆ ಕೆಂಡ ತೊಳೆದ ಕಪ್ಪಲ್ಲ, ನೀಲಿ ಮೇಘದ ಕಾಂತಿ. ಇನ್ನೊಪ್ಪೋ ತಿಮ್ಮಪ್ಪ ಅಂತಾರೆ, ಆ ನೀಲಿ ಕಪ್ಪು ನೀಲಿ ಮೇಘದ ಕಾಂತಿ ಎಂದಿದ್ದಾನೆ. ಸುಂದರವಾದ ಮಗು, ಬಹಳ ಚೆನ್ನಾಗಿದ್ದಾನಂತೆ. ಆದರೆ ನಮ್ಮಲ್ಲಿ ಸ್ವಲ್ಪ ಈ ಬಿಳಿತನದಲ್ಲೇ ಸೌಂದರ್ಯ ನೋಡೋದು ಜಾಸ್ತಿ. ಕಪ್ಪಿದ್ರೆ ಸ್ವಲ್ಪ ದೂರ ಹೋಗ್ತಾ ಇರ್ತೆ, ಆದ್ರೆ ಕಪ್ಪಿನಲ್ಲೂ ಚೆನ್ನಾಗಿರ್ತಾರೆ ಎಂಬುದು ನಮ್ಗೆ ಗೊತ್ತಿಲ್ಲ. ಕಪ್ಪಲ್ಲೇ ಚೆನ್ನಾಗಿರ್ತಾರೆ, ಕಪ್ಪು ಬಹಳ ಚೆನ್ನಾಗಿರ್ತಾರೆ. ಆ ಕಪ್ಪಿನ ಲಕ್ಷಣವೇ, ಅದರಲ್ಲಿ ಮುಖ ಲಕ್ಷಣ ಇರಬೇಕಷ್ಟೇ ಹೊರತು ಕಪ್ಪು ಬಿಡುತ್ತು ಏನ್ ಮಾಡಬೇಕು. ಅದರಿಂದ ಭಗವಂತ ಅಷ್ಟು ಚೆನ್ನಾಗಿದ್ದಾನೆ, ಅವನ ಲಕ್ಷಣವೇ ಅದಂತೆ. ಅವನ ರೂಪದ ಲಕ್ಷಣವೇ ಸೆಳೆದು ಹಾಕೋದು. ಕೃಷ್ಣ ಕಶ್ಯತಿ ಕಶ್ಯತಿ ಕಶ್ಯತಿ, ಅವನ ರೂಪ ಸೆಳೆಯುತ್ತೆ, ಅವನ ಮಾತು ಸೆಳೆಯುತ್ತೆ, ಅವನ ಚರ್ಯ ಸೆಳೆಯುತ್ತೆ, ಅವನ ಗುಣ ಸೆಳೆಯುತ್ತೆ. ಅವನೇ ಸೆಳೆದು ಬಿಡ್ತಾನೆ ಎಲ್ಲರನ್ನ ಕೂಡ. ಆ ರೀತಿಯಲ್ಲಿ ಕೃಷ್ಣನ ನೋಡಿದ ಕೂಡಲೇ ಆ ಗೋಪಾಲಕರು, ನಂತರ ಗೋಪಿಕಾಸ್ತ್ರೀಯರು ಎಲ್ಲರಿಗೂ ಕೂಡ ಸಂಭ್ರಮವೋ ಸಂಭ್ರಮ ಎಲ್ಲರಿಗೂ ಕೂಡ. ಯಾಕೆ ಎಲ್ಲರ ಮನಮೆಚ್ಚುವಂತ ರಾಜ ನಂದಗೋಪ. ಆತನಿಗೆ ಮಗನಾದ ಅಂದ್ರೆ ಎಲ್ಲರಿಗೂ ತಮ್ಮಲ್ಲಿ ಮಕ್ಕಳಾದಷ್ಟು ಆನಂದ ಪಟ್ಟಿದ್ದಾರೆ. ಆ ಮಗುವನ್ನು ನೋಡುತ್ತಾರೆ ಇನ್ನಷ್ಟು ಆನಂದ ಪಡುತ್ತಾರೆ. ಇಂಥ ಮಗು ಯಾರಿಗೂ ಹುಟ್ಟಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿದ್ದಾನೆ ಅಂತ ಅವನ್ ನೋಡೋದ್ರಲ್ಲೇ ಎಲ್ಲರೂ ಕಾಲ ಕಳೀತಾ ಇದ್ದಾರಂತೆ. ಕೃಷ್ಣ ಸುತ್ತು ಸೇರ್ತಾರೆ, ಇವರಿಗೆ ತಕ್ಕಂತೆ ಅವನು ಆಟ ಆಡುತ್ತಾನೆ. ಅವ್ರು ನೋಡಿದ್ರೆ ನಗ್ತಾನೆ, ಅವ್ರು ನೋಡಿದ್ರೆ ಮಾಡುತ್ತಾನೆ, ಚಪ್ಪಾಳೆ ತಡ್ತಾನೆ, ಏನೋ ಆ ಚಿಕ್ಕ ಚಿಕ್ಕ ಮಕ್ಕಳು ಏನೋ ಮಾಡುತ್ತಾರೆ. ಇವನು ಇನ್ನ ಎಕ್ಸ್ಪರ್ಟ್ ಇದ್ದ, ಎಲ್ಲ ಮಾಡುತ್ತಾ ಇದ್ದಾನೆ, ಎಲ್ಲರ ಮನಸ್ಸು ಸೆಳೆಯುತ್ತಾ ಇದ್ದಾನೆ, ಎಲ್ಲರೂ ಅಂತಾರೆ. ಯದ್ಯಪಿ ಆ ಮಕ್ಕಳು ಅವರಿಗೇನೋ ತಲೆ ತೋರಿಕೆಗಿರುತ್ತೋ ಕೈ ಈಗಂತಾರೆ, ಇವರಂತಾರೆ ರಾಮದೇವ್ ನಮಸ್ಕಾರ ಮಾಡಿದ್ರು ಅಂತ ಹೇಳ್ತಾರೆ. ಅವನು ಆಡಿರ್ತಾನೋ ಇಲ್ಲೋ ಗೊತ್ತಿಲ್ಲ, ಇವರಂತ ಹೇಳ್ಕೊತಾರೆ, ಅಯ್ಯೋ ನಮ್ ಕೂಸು ದೇವ ನಮಸ್ಕಾರ ಮಾಡಿತು ಹಾಗೆ ಹೀಗೆ ಅಂತ ಹೇಳಿ ಇಲ್ಲ. ಆದ್ರೆ ನಮ್ಮ ಸ್ವಾಮಿ ಎಲ್ಲವೂ ಮಾಡ್ತಾ ಇದ್ದಾನೆ, ಹೇಳಿದ್ದೆಲ್ಲ ಮಾಡ್ತಾನೆ. ಏ ಕೈ ಜೋರ್ ಬೀಸಪ್ಪ ಚಪ್ಪಾಳ ತಟ್ಟು ಅಂತ ಕರ್ತಾನಂತೆ, ಹೇಳ್ತಾ ಇದ್ದಾರೆ. ತೊಳನ್ನಾಡಿ ಮನ್ನಾರು ಕೃಷ್ಣ ತೊಳನ್ನಾಡಿ ಅಂತ ಅಂತ ಕೃಷ್ಣನ ನಾನಾ ಲೀಲೆಗಳು ಬರ್ತಾ ಇವೆ. ಆಗ ಬಂದವಳೇ ಕೂತ ನ ಪವಿತ್ರಳಾದವಳಲ್ಲ, ಬಂದು ದೇವರಿಗೆ ಮೊರೆ ಕೊಡ್ಲಿಕ್ಕೆ ಹೋದರೆ ಒಳಗಿರುವ ಋಷಿ ಅವಳ ದೃಷ್ಟಿಯನ್ನು ಭಗವಂತ ನೋಡಿದ. ಭಕ್ತರು ವಿಷ ಕೊಟ್ಟರು ಕೂಡ ನಾನು ಭಕ್ತಿಯನ್ನು ಸ್ವೀಕಾರ ಮಾಡುತ್ತೇನೆ ಅಂತ ಪೂರ್ಣ ಸ್ವೀಕಾರ ಮಾಡಿದ. ಪ್ರಾಣ ಹೊರಗೆ ಬಂತಷ್ಟೇ, ನಂತರ ಅವಳನ್ನು ಬಿಡುಗಡೆ ಮಾಡಿಕೊಟ್ಟ ಭಗವಂತ. ಒಳ್ಳೆ ಭಗವದ್ಭಕ್ತರ ಸಂಪರ್ಕ ಇದ್ದರಿಂದ ಆ ದೇಹಕ್ಕೆ ಒಳ್ಳೆ ಸುಗಂಧ ಬಂತು ಸುಡುವಾಗ ಅಂದು ಆ ಪೂಜನೆಯನ್ನ. ನಂತರ ಇನ್ನೊಂದು ಘಟನೆ ಆಯಿತು. ಯಮುನಾ ದಡದಲ್ಲಿ ಉತ್ಸವ ನಡೆಯುತ್ತಾ ಇದೆ. ಗಾಡಿಯಲ್ಲಿ ಎಲ್ಲ ತಗೊಂಡು ಹೋಗಿದ್ದಾರೆ, ಹಾಲು ಮೊಸರು ಗಡಿಗೆಗಳನ್ನೆಲ್ಲ. ಆದರೆ ಅಲ್ಲಿ ಕೃಷ್ಣನ ಮಲಗಿಸಲಿಕ್ಕೆ ಜಾಗನೇ ಇದ್ದಿಲ್ಲ. ಮೇಲೆ ಹಾಲು ಗಡಿಗೆ ತೆಗೆದ್ರೆ ಕೆಳಗಿಟ್ಟರೆ ಉರುಳು ಹೋಗುತ್ತೆ. ಅದೇ ಕೃಷ್ಣನ ಕೆಳಗೆ ಮಲಗಿಸ್ಬಿಡೋಣ ಅಂತ ಕೆಳಗೆ ಮಲಗಿಸ್ಬಿಟ್ರು ಹುಲ್ಲಿನ ಮೇಲೆ. ನೋಡಿದ, ನನಗಿಂತ ಹಾಲು ಗಡಿಗೆ ಜಾಸ್ತಿ ಆಯಿತ ಅಂತ ನೋಡಿದ. ಕಾಲಿಂದ ಒಡೆದ ಇಡೀ ಗಾಡಿಯೇ ತಿರುಗಿಬಿತ್ತು ಬಂಡಿಯೇ. ಶಕಟಾಸುರ ಒಳಗಿದ್ದ, ಸತ್ತು ಹೋದ ಅವನೇ ಶಕಟಾಸುರ. ಯಾರು ದೇವರಿಗಿಂತ ಪದಾರ್ಥವೇ ಲೇಸು ಅಂತ ನಮ್ ತಲೆ ಕೊಡ್ತಾ ಇರ್ತಾನಲ್ಲ, ದೇವರಿಗಿಂತ ಪದಾರ್ಥಗಳ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾನೆ. ದೇವರು ಬೇಕು, ದೇವರಿಗಿಂತ ಪದಾರ್ಥ ಇಂಪಾರ್ಟೆಂಟ್ ಅಂತ ತಲೆ ಕೊಡ್ತಾ ಇರುತ್ತೆ. ಅದ್ರ ಬಗ್ಗೆ ಆಯಾ ಟೈಮಲ್ಲಿ ಹೊರಗೆ ಬೀಳುತ್ತಷ್ಟೇ ಹೊರತು ಮಾಮೂಲಾಗಿ ಬೀಳಲ್ಲ. ಅಷ್ಟು ಚೆನ್ನಾಗಿ ಕೊಡ್ತಾ ಇರ್ತಾನ ಶಕಟಾಸುರ. ಅವನ ಸಂಹಾರ ಮಾಡಿದೆ ಭಗವಂತ. ನಂತರ ಎಲ್ಲರೂ ಬಂದರಂತೆ, ಗಾಡಿ ಬಿದ್ದಿದೆ, ಯಾರು ಬಿಡಲಿಕ್ಕೆ ಸಾಧ್ಯ ಅಂದ್ರೆ ಚಿಕ್ಕ ಮಕ್ಕಳು ಹಿಡಿದು ಇವನೇ ಹೊಡೆದದ್ದು. ಅಯ್ಯೋ ಈ ಮಗು ಹೊಡೆಯುತ್ತಾ, ಇಷ್ಟು ಚಿಕ್ಕ ಮಗು ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಆಶ್ಚರ್ಯಪಟ್ಟಂತೆ. ಇಲ್ಲ ಈ ಮಗು ಹೊಡಿಲಿಕ್ಕಿಲ್ಲ, ಹೊಡೆದದ್ದು ಇವನೇ. ಹೇಗೆ ನಮ್ ಸುತ್ತು ದೇವರು ವಿರಾಟ ರೂಪ ಇದ್ದಾನೆ ಅಂತ ಹೇಳಿದ್ರು ಕೂಡ ಏ ಇಲ್ರಿ ಇದ್ದಾನೋ ಇಲ್ಲ ಯಾರಿಗೆ ಗೊತ್ತು ಅಂತ ಹೋಗ್ತೀವೋ, ಅದೇ ತರ ಸ್ವಾಮಿ ಲೀಲೆಯನ್ನು ತೋರುತ್ತಾ ಇದ್ದಾನೆ. ನಂತರ ಆ ಕೃಷ್ಣನನ್ನ ಚಿಕ್ಕ ಚಿಕ್ಕ ಲೀಲೆಗಳು ತೋರ್ತಾ ಬರ್ತಾರೆ. ಮನಗಲ್ಲ ಮಕ್ಕಳು ಜೋಳಿಗೆಯಲ್ಲಿ ಹಾಕಿ ತುಕ್ತಾ ಇರ್ತಾರೆ, ಬಟ್ಟೆ ಜೋಳಿಗೆ ಇರುತ್ತೆ ಅದರಲ್ಲಿ ಹಾಕಿ ತುಕ್ತಾ ಇರುವಾಗ ಈ ತಾಯಿಯಂದ್ರೆ ಏನ್ ಮಾಡ್ತಾರೆ, ಅವರಿಗೆ ನಂಬಿಕೆ ಬರುತ್ತೆ. ಇನ್ನೇನು ಮಗು ಮಲಗಿತ್ತು ಅಂತ ಚೆನ್ನಾಗಿ ತೂಗಿ ತೂಗಿ ಸಾಕಾಗಿ ನಂತರ ಬಿಟ್ಟು ಹೀಗೆ ತಿರುಗುವಾಗ ಅವರು ಬಟ್ಟೆ ತೆಗೆದು ಹೀಗೆ ನೋಡ್ತಾ ಇರ್ತಾರೆ, ತಾಯಿ ಹೋಗೋದನ್ನು ನೋಡ್ತಾ ಇರ್ತಾರೆ. ಇದೆಲ್ಲ ತಮಾಷೆ ಇದು ನೋಡ್ತಾ ಇರ್ಬೋದು. ಹಾಗೆ ಆ ಹಾಡ್ತಾ ಇದ್ದಂತೆ, ನೀನು ಮಲಗದಂಗಿದ್ರೆ ಗುಮ್ಮನ್ನ ಕರೀತೇನೆ, ಗುಮ್ಮನ್ನ ಕರೀತೇನೆ ಅಂತ ಹೇಳಿ ಹೌದಾ ಹ್ಞೂ ಅಂತ ಇದ್ದ. ಅಷ್ಟರೊಳಗೆ ನೋಡಪ್ಪ ಗುಮ್ಮ ಬರ್ತಾನೆ ನೋಡು ಅಂದ ಕೂಡಲೇ ಗುಮ್ಮ ಎದುರಿಗೆ ನಿಂತಿದೆ. ಯಾರು ಅಂದ್ರೆ ದಾಸರ ಕಡತಾರೆ, ಅಪ್ಪ ಗುಮ್ಮನ ಕರೆಯದಿರಿ ಅಮ್ಮ ಅಂತ ಹೇಳಿದಾಗ ಗುಮ್ಮ ಬಂದು ನಿಂತ. ಯಾರು ಮಾರುತ ದೇವರು ಬಂದ್ರಂತೆ, ಜಟಾಜುಡಧಾರಿ ಬಂದು ನಿಂತ. ಇವರಿಗೆ ಹಿಕ್ಕಿಗೆ ಆಶ್ಚರ್ಯ, ಇದೇನು ಗುಮ್ಮ ಬಂದಲ್ಲ ಅಂತ ಹೇಳಿದ್ರೆ ಕೃಷ್ಣ ತೆಗೆದು ನೋಡುತ್ತಾನಂತೆ. ಸರಿಯಾದ ಹೊತ್ತಿಗೆ ಕೃಷ್ಣ ಸರಿಯಾದ ಚಿಕ್ಕ ಮುಖ ಮಾತ್ರ ಕಾಣುವಂತೆ ರುದ್ರದೇವರಿಗೆ ದರ್ಶನ ಕೊಡುತ್ತಾನೆ. ಹೌದಾ, ದೇವರ ಕೈ ಮುಗಿದು ಹೊರಟ ಕೈಸ ಕೈಲಾಸಕ್ಕೆ ಹೊರಟ ಅಂತ ಹೇಳುತ್ತಾರೆ ಮಹಿಪತಿದಾಸರು. ಸುಂದರವಾರಣ ಅಂತಾರೆ ಅಲ್ಲಿ ಗುಮ್ಮನ ತೋರಿಸ್ತೇನೆ ಅಂತ ಹೇಳಿದ ಕೂಡಲೇ ಕಾದಿದ್ರಂತೆ ರುದ್ರದೇವರು. ನನಗೆ ಅವತಾರ ಇಲ್ಲ, ಕೃಷ್ಣ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಸರಳ ಅಂತ ಬಂದು ದರ್ಶನ ಮಾಡ್ಕೊಂಡು ಹೊರಟ ಹೋದ್ರು ಅಂತ ಹೇಳ್ತಾರೆ. ಕೃಷ್ಣ ಮತ್ತೆ ಹೇಳಿದಂತೆ ತಾಯಿಗೆ, ಅಮ್ಮ ಇನ್ನೊಂದ್ಸರಿ ಕರಿಬೇಡ, ಶುಂಭ ಎದುರಿಸ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನಂತೆ. ಆತನ ಎದುರಿಸುವ ಗುಮ್ಮ ಇವನು, ಈತನ ಎದುರಿಸುವ ಗುಮ್ಮ ಯಾರಿದ್ದಾರೆ. ಆ ರೀತಿಯಲ್ಲಿ ಕೃಷ್ಣನ ಲೀಲೆಗಳು ಬಹಳ ಸುಂದರ ಅಂತ ಹೇಳ್ತಾರೆ. ನಂತರ ಇವನಿಗೆ ದೋಗಾಡ್ಲಿಕ್ಕೂ ಶುರು ಆಯಿತು ಮಹಾನುಭಾವ ಹೇಳುತ್ತಾರೆ. ಎಲ್ಲರ ಕೈಯಲ್ಲಿ ಸಿಕ್ಕಾಕೊಂಡು, ಗೋಪಸ್ತ್ರೀಯರ ಕೈಯಲ್ಲಿ ಸಿಕ್ಕಾಕೊಂಡು, ಅವರೆಲ್ಲರೂ ಕೂಡ ಚಪ್ಪಾಳ ತಟ್ಟು ಅಂದ್ರೆ ಚಪ್ಪಾಳ ತಟ್ಟಬೇಕು, ನಗು ಒಂದು ನಗಬೇಕು, ಏನಂತ ಹೇಳಿ ಮಾಡಬೇಕು. ಇಲ್ಲ ನೀನು ಹೇಳಿದಂತೆ ಎಲ್ಲ ಜಗತ್ತು ಕುಣಿಯುತ್ತೆ, ಅವ್ರು ಹೇಳಿದಂತೆ ನೀ ಕುಣಿತಾ ಇದೆಯಲ್ಲ ಮಹಾರಾಯ ಅಂತ ಎಲ್ಲರೂ ಮೇಲಿನ ದೇವತೆಗಳು ನೋಡಿ ಕೃಷ್ಣವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ನಂತರ ಕೃಷ್ಣ ಆಟ ಆಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಎಲ್ಲ ಹಾಲು ಮೊಸರು ಬೆಣ್ಣೆ ಕದ್ದು 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 ತಿಂತಾ ಇದ್ದಾನೆ. ಹೇಳ್ತಾರೆ ಪೀಠತ ಉರುಖರಾಧ್ಯಯಿ, ಒಂದು ಮಣೆ ಅದರ ಮೇಲೆ ಒರಳು, ಒರಳು ಮೇಲೆ ಮಣಿ, ಅದರ ಮೇಲೆ ಪಾತ್ರೆ, ಎಲ್ಲ ಹಾಕಿ ಮೇಲೆ 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 ಏರಿ ಅದು ತಗೊಂಡು ತಿಂದು ಹೋಗ್ಬೇಕಷ್ಟೆ. ತಿಂದು ಸುಮ್ಮನೆ ಇರ್ತಾನ, ತಾನು ತಿಂದು ಚೆನ್ನಾಗಿರುತ್ತಾ ಇಲ್ಲ, ಮರ್ಕಾನ್ ಭಕ್ಷತಿ, ಬೆಕ್ಕುಗಳಿಗೆಲ್ಲ ಹಾಕ್ತಾನೆ. ಇನ್ನ ತನ್ನ ಸುತ್ತು ಬಂದಿರತಕ್ಕಂತಹ ಗೋಪರ್ ಇರ್ತಾರಲ್ಲ ಅವರಿಗೆಲ್ಲ ಕೊಡ್ತಾನೆ. ಇನ್ನು ಉಳಿದಿದ್ರೆ ಒಟ್ಟು ಬಿಟ್ಟು ಹೋಗ್ತಾನೆ, ಯಾಕೆ ತಾನು ಕೊಡ್ಲಿಲ್ಲ ಮೇಲೆ ಕಟ್ಟಿದ್ದಾರೆ ಅಂತ ಹೇಳಿ ಇಷ್ಟ ಮಾಡ್ತಾರೆ. ತನಗೆ ಕೊಡದೇ ಇರಬೇಕು ಅಂತ ಇಟ್ರೆ ನನಗೆ ಕೊಡದಿರುವಂತದ್ದು ನಿಮಗೆ ಸಿಗಲ್ಲ ಅಂತ ತೋರಿ ಕೊಡ್ಲಿಕ್ಕೆ ಎಲ್ಲಾ ಗಲಾಟೆ ಮಾಡುತ್ತಾನೆ. ಉಪಕ್ರೋಶತ ಉಪರಾನ್ ಅವರ ಮಕ್ಕಳನ್ನೆಲ್ಲ ಚಿವುಟಿ ಹೋಗ್ತಾನಂತೆ. ನಂತರ ವರ್ಸಾನ್ ಮುಂಚದಿ ಅಸಮಯ, ಸಮಯ ಸಮಯದಲ್ಲಿ ಅಕ್ಕರವಲ್ಲ ಬಿಟ್ಬಿಟ್ರೆ ಹಾಲು ಕೊಡಿದ್ರೆ ಒಂದ್ ದೊಡ್ಡ ಹಾಲಿಲ್ಲ ಇವರಿಗೆ, ನಂಗೆ ಹಾಲಿಲ್ಲ ಮಾಡಿದ್ರಲ್ಲ ನಿಮ್ದು ಹಾಲು ಇಲ್ಲ ಅಂತ ಹೇಳಿ ಆಕಾರ ಮಾಡಿ ಹೋಗ್ತಾ ಇದ್ದಾನೆ. ಎಲ್ಲರ ಹೆರಳು ಗಂಟಾಕಿ ಹೋಗ್ತಾ ಇದ್ದಾನೆ, ನಾನಾ ಗಲಾಟೆ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಬೇಕಾಗಿದ್ದೇನು ಅಂದ್ರೆ ಇದೆಲ್ಲ ಚೆನ್ನಾಗಿದೆ, ಎಷ್ಟೇ ಅಲ್ಲ ಮಣ್ಣು ತಿಂತಾನೆ, ನಮ್ಮ ಮಕ್ಕಳು ಮಣ್ಣು ತಿಂತಾರೆ, ಆದ್ರೂ ತಿಂದ ಮಣ್ಣು ತಿಂದ ಬಲರಾಮ ಬಂದ ಹೇಳಿದ ಅಮ್ಮನಿಗೆ, ಅಮ್ಮ ಕೃಷ್ಣ ಅಣ್ಣು ಮಣ್ಣು ತಿಂದ, ತಾಯಿ ಕೇಳಿದ್ಲು ಏನಪ್ಪ ತಿಂದಿಯಾ, ನಾ ಹಂ ಭಕ್ಷಿತವಾನಂದ ಅಮ್ಮ ನಾನು ತಿನ್ನಲಿಲ್ಲ, ಯಾಕೆ ಎಲ್ಲ ಸುಳ್ಳು ಹೇಳ್ತಾರೆ, ಅವಾಗ ಎಲ್ಲಿ ನಿಮ್ ಬಾಯಿ ತೋರಿಸು ಅಂತ ಹೇಳಿದ್ರೆ ತೋರಿದ ವಿಶ್ವವನ್ನೇ ತೋರಿದ. ಆಶ್ಚರ್ಯ ಆಯ್ತು ಆಕೆಗೆ, ಕೈ ಮುಗಿಲಿಕ್ಕೆ ಹೋದ್ರೆ ಜ್ಞಾನ ತೆಗೆದ, ಬಾಯಿ ಮುಚ್ಚಿದ, ಅಮ್ಮ ಅಂದ, ಹೋಗಿಸು ಬಾ ಮಗು ಅಂತ ಹೋದ್ರು. ಇಲ್ಲಿ ಒಂದು ಸಂಶಯ ಬರುತ್ತೆ, ದೇವ ಮಣ್ಣು ತಿಂದದ್ದು ಹೋದೋ ಅಲ್ವೋ, ತಿಂದ ಬಲರಾಮ ಹೇಳಿದ, ಮತ್ತೆ ತಾಯಿ ಕೇಳಿ ಸುಳ್ಳು ಹೇಳಿದ್ನೋ ಇದು ತಿಂದಿಲ್ಲ ಅಂತ ಹೇಳಿದ. ಹಾಗಾದ್ರೆ ದೇವರು ಸುಳ್ಳು ಹೇಳ್ಬೋದು, ನಮ್ಮಂತವ್ರ ಪ್ರಶ್ನೆ ಬರುತ್ತೆ. ದೇವರು ದೇವರಾದ್ರೇನು, ದೇವ್ರಿಗೊಂದ್ರು ನಮ್ಗೊಂದ್ರು ಅವರ ಸುಳ್ಳೇ ಹೇಳಿದ್ರೆ ದೇವ್ರ ಹೆಂಗಾಗ್ತಾರೆ, ಅವರು ಸುಳ್ಳು ಹೇಳಿದ್ರೆ ದೇವರ ಹೆಂಗಾಗ್ತಾನೆ, ಮಣ್ಣು ತಿನ್ನ ಇಲ್ವಾ, ನಾವೇ ತಿನ್ನಲ್ಲ ಮಣ್ಣು ಅಂತ ಮಣ್ಣು ತಿಂದ್ರೆ ಅವನು ದೇವರ ಹೆಂಗಾಗ್ತಾನೆ. ಇನ್ನೊಂದು ನಮ್ಮಂತೆ ಆಗ್ಬಿಟ್ನಲ್ಲ, ಅಷ್ಟೇ ಅಲ್ಲ ಸುಳ್ಳು ಹೇಳಿದ್ನಲ್ಲ, ಈ ಸಂಶಯಗಳು ತೆರೆದುಬಿಟ್ರೆ ಇರುತ್ತೆ. ಇಲ್ಲ ಇವನನ್ನೇ ನಂಬಿ ಹೊರಡತಾ ಇದ್ದೇವೆ, ಇಡೀ ಎರಡೇ ಕಾಸಿ ಮೂರೇ ಕಾಸಿ ಮಾಡಿ ಎಲ್ಲ ಮಾಡಿ ಜೀವನ ಎಲ್ಲ ಅವನ್ ಕೈಯಾಗಿಡ್ತಾ ಇದೀವಿ. ಒಂದು ಸುಳ್ಳು ಸುಳ್ಳು ಹೇಳಿದ, ಅಲ್ಲಿ ಹೇಳಿದಾನ ಸುಳ್ಳು ನಾನು ತಿಂದಿಲ್ಲ ಅಂತ ಹೇಳಿದ. ಅಂತ ಕಾಲಕ್ಕೆ ಒಂದು ಸುಳ್ಳು ಹೇಳಿದವ ನಾಳೆ ಬೆಳಿಗ್ಗೆ ಇನ್ನ ಸುಳ್ಳು ಹೇಳಲ್ಲ ಅಂತ ಗ್ಯಾರಂಟಿ ಬರುತ್ತಾ ಇಲ್ವಾ. ಸುಮ್ಮನೆ ಭಾಗವತ ಕೇಳಿ ಬಿಡೋರು ಗಡ್ಡಿ ಇಲ್ಲ, ಅವನನ್ನೇ ನಂಬಿ ನಡೆಯಬೇಕೆಂಬವರಿಗೆ ಭಾಗವತದಲ್ಲೇ ಅವನ ಪರಿಚಯ. ಆ ಪರಿಚಯ ಆಗೋ ಕಾಲಕ್ಕೆ ಆದಿಯಲ್ಲಿ ಹಂಸಪಾದ ಅಂತ ಹಾಗೆ ಏನಂದ್ರೆ ದೇವ ಸುಳ್ಳು ಹೇಳ್ತಾನೆ ಅಂತ ಗೊತ್ತಾದ ಕೂಡಲೇ ನಮ್ ಜೊತೆ ಕೂಡ ಸುಳ್ಳು ಹೇಳಿದ್ದಾನೆ ಅಂತ ಯಾಕೆ ಗ್ಯಾರಂಟಿ ಇಲ್ಲ. ಇದು ಪರಿಹಾರ ಹೇಗೆ? ಕಾಲು ಮೊಸರು ಬೆಣ್ಣೆ ಕದ್ದು ತಿಂದ, ಕೇಳಿದ್ರೆ ತಿಂದಿಲ್ಲ ಅಂತ ಹೇಳ್ತಾನೆ, ಸತ್ಯವಾ ತಿಂದಲ್ಲ ಮತ್ತೆ ಹೇಳಿದ್ನಲ್ಲ, ಸುಳ್ಳು ಹೇಳ್ಬೋದು ಹೇಳಬಾರ್ದು ಹೇಳಿದ್ದ, ಮತ್ತೆ ಸುಳ್ಳು ಹೇಳಿದ್ರಿಂದ ದೇವ ನಾವೇನೋ ಹುಚ್ಚರಾಗಿ ಅದು ಸುಳ್ಳು ಹೇಳಿದ್ರು ಕೂಡ ಅದು ನುಲಿ ಇಲ್ಲ ಅಂತ ನಮಸ್ಕಾರ ಮಾಡಿಕೊಂಡು ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಹೇಳಿ ದೇವರಾದ್ರೆ ನೋ ಪ್ರಾಬ್ಲಮ್ ಅದಕ್ಕೇನಲ್ಲ ಏನ್ ಬೇಕಾದ್ರೆ ಹೇಳ್ಬೋದು ಅಂತ ಹೋಗ್ಬೋದಾ, ಈಗ ನಂಬಬಹುದ ದೇವರನ್ನ? ಅಂದ್ರೆ ನೀವೆಲ್ಲ ಭಾಗವತ ಕೇಳಿದಿರಲ್ಲ, ಹಸಿನ ಆನ್ಸರ್ ಕೊಡಿ.
ಒಂದೇ ಸ್ವರೂಪ ಒಂದೇ ರೂಪ ಐಕ್ಯ ಚಿಂತನೆ ಅಲ್ಲಿರೋದೊಂದು
ಮಣ್ಣ ತಿಂದ ತಿಂದಿಲ್ಲ ಅಂತ ಹೇಳಿದ, ಸುಳ್ಳು ಹೇಳ್ಬೋದು ಅಂತ ಪ್ರಶ್ನೆ.
ಒಂದೇ ರೂಪ ಇರೋದ್ರಿಂದ
ಅಲ್ಲ ತಿಂದಿಯ ಅಂದ್ರೆ ತಿಂದೆ ಅಂತ ಹೇಳೋದ್ ಚೆನ್ನಾಗಿರ್ತಿತ್ತಲ್ಲ, ತಿಂದಿಲ್ಲ ಅಂತ ಯಾಕೆ ಹೇಳಿದ ಅಂತ ಅಲ್ಲಿ ಪ್ರಶ್ನೆ. ಸುಳ್ಳು ಯಾಕೆ ಹೇಳಿದ?
ಆಸ್ಟ್ರಾಲಜಿಸ್ಟ್ ಅವಂದೇ ಪದಾರ್ಥ ಅಲ್ಲ, ಆಸ್ಟ್ರಾಲಜಿ ಆಸ್ಟ್ರಾಲಜಿಸ್ಟ್
ಸುಳ್ಳು ಹೇಳಿದ ಅನ್ನೋದು ಮೇನ್ ಪಾಯಿಂಟ್ ಅಂತ ಹಾಗೆ ಬ್ರೈನ್ ಕೊಡ್ತಾ ಇರೋದು. ಹೇಳಿದ್ರು ಅದು ಸುಳ್ಳು ಯಾವಾಗುತ್ತೆ ಅಂದ್ರೆ ಮಣ್ಣು ತಿಂದು ಮಣ್ಣು ತಿಂದಿಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ, ಮಣ್ಣು ತಿಂದೇ ಇಲ್ಲ ಅಂತ ಅಲ್ಲಿ ರಿಬಾಯಲ್ ಹಾಕೊಂಡ. ಹಾಕೊಂಡದಷ್ಟೇ, ಮಣ್ಣಲ್ಲಿ ತನ್ನ ರೂಪ ಇದೆಯಲ್ಲ, ತನ್ನ ರೂಪ ತಾನು ತಗೊಂಡಷ್ಟೇ, ಮಣ್ಣು ತಿದ್ದಿಲ್ಲ. ಮಣ್ಣಲ್ಲಿ ತನ್ನ ರೂಪ ತಾನು ತಗೊಂಡಷ್ಟೇ ಹೊರತು, ಹೇಗೆ ನೈವೇದ್ಯಕ್ಕೆ ಇಟ್ಟರೆ ಮಂಡಿಗೆಯಲ್ಲಿ ತನ್ನ ರೂಪ ತಗೊಂಡು ಮಂಡಿಗೆಯಲ್ಲೇ ಬಿಟ್ಟಿರ್ತಾನೋ ಅದೇ ತರ ಅಲ್ವಾ? ಈಗ ಅರ್ಥ ಆಯ್ತು. ನೈವೇದ್ಯಕ್ಕೆ ಇಟ್ಟರೆ ಅದರಲ್ಲಿ ತನ್ನ ರೂಪ ತಾನು ತಗೊಂಡು ಆ ಪದಾರ್ಥ ಎಲ್ಲ ಬಿಡುತ್ತಾನೋ, ಹಾಗೆ ಮಣ್ಣಿನಲ್ಲಿ ತನ್ನ ರೂಪ ತಾನು ತಗೊಂಡ, ಮಣ್ಣೆಲ್ಲ ಅಲ್ಲೇ ಇದೆ. ಅದೇ ಅಂದ ಕೃಷ್ಣ, ನಾನು ಅಣ್ಣ ಮಣ್ಣು ತಿಂದಿಲ್ಲ, ಮಣ್ಣೊಳಗೆ ತನ್ನ ರೂಪ ತಿಂದ, ಅದು ಹೇಳಲಿಲ್ಲ. ಮೇಲೆ ಕೂತಿದಾರಲ್ಲ ಯಾರಣ್ಯಗಳು ಹೇಳ್ತಾರೆ ಅಂತ ಹೇಳಲಿಲ್ಲ ಅಷ್ಟೇ. ಇನ್ನ ಹಾಲು ಮೊಸರು ಬೆಣ್ಣೆ ಕತ್ತು ತಿಂದಾನೆ ಅಂದ್ರೆ ಕದೀಲಿಲ್ಲ ತಿಂದಿಲ್ಲ ಅಂತ ಎರಡು ಉತ್ತರ ಕೊಟ್ಟ. ಕದೀಲಿಲ್ಲ ತಿಂದಿಲ್ಲ ಅಂತ. ನಿಮ್ಮ ಮನೆಯಲ್ಲಿ ನೀವು ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರೆ ನಿಮ್ಮನ್ನ ಕದ್ರು ಅಂತ ಯಾರಾದ್ರು ಹೇಳ್ತಾರ? ಇಲ್ಲ. ಅವನಂತೇ ಎಲ್ಲ ಸೊತ್ತು, ಆದ್ದರಿಂದ ಕದ್ದಿ ಅಂತ ದೋಷ ಇಲ್ಲ. ಇನ್ನೊಂದು ತಿಂದ ಅಂತ ಹೇಳಿದ್ರೆ ಇದೇ ಉತ್ತರ. ಅವನ ರೂಪ ಅವನು ತಗೊಂಡ, ಹಾಲು ಮೊಸರು ಬೆಣ್ಣೆ ತಿನ್ನಲಿಲ್ಲ ಅವನು. ಅದರಿಂದ ಈ ಒಳಗಿನ ಚರ್ಯ ನೋಡಿದ್ರೆ ಹೊರತು ಕೃಷ್ಣನ ಮಾತಾಡ್ತಾ ಆಗಲ್ಲ. ಇಲ್ಲದಿದ್ರೆ ಕೃಷ್ಣ ಹುಡುಕ್ತಾನ, ಅವನು ನಮ್ಮ ಹುಡುಗರು ತರ ಸುಳ್ಳು ಹೇಳಿದ ಅಂದ್ಬಿಟ್ರೆ ದೇವರಿಗೆ ಇಲ್ಲದ ದೋಷ ಕಟ್ಟಿದಂತ ಆಗುತ್ತೆ. ಹೌದಲ್ವ? ಎಂಥ ಅನರ್ಥಕ್ಕೆ ನೋಡಿ, ಒಂದು ಗಂಟೆ ಭಾಗವತ ಕೇಳಿ ಕೃಷ್ಣ ಕಳ್ಳ ಸುಳ್ಳ ಅಂತ ಹೇಳ್ಬಿಟ್ಟು ನಾನಾ ಬೈಗಳು ಬೈದಂತೆ ಆಗ್ಬಿಡುತ್ತೆ ನಮ್ಮ ಸಾಧನೆ. ಆದ್ದರಿಂದ ಆ ರೀತಿ ಆಗದಂತೆ ನಾವು ಭಾಗವತ ಇನ್ನು ಉಳಿದ ಭಾಗವತವನ್ನು ನಾಳೆ ಕೇಳೋಣ ಎಂಬಲ್ಲಿಗೆ ಶ್ರೀಕೃಷ್ಣ.